హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుముఖిల గుణజ్ఞం సద్గుణైకాభివాసం శమదమ పరినిష్టం సత్వనిష్టం వరిష్టం సకల సుజన శిష్టం నిత్య నిర్ధోత కష్టం హయముఖ పద నిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురోన్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంతి దాస్తి భవంతే వా శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ಮಗುವನ್ನ ಯಶೋದೆಯ ಮಡಿಲಲ್ಲಿ ಮಲಗಿಸಿಟ್ಟು ಅಲ್ಲಿರುವ ಹೆಣ್ಣು ಕೂಸನ್ನ ಕರಕೊಂಡು ಬರ್ತಾ ಇದ್ದಾನೆ ವಸುದೇವ. ಬಂದ ಕೂಡಲೇ ಸಂಕೋಲೆಗಳು ತಾವಾಗಿ ಕೈಗೆ ಬಂದವು, ಎಲ್ಲ ದ್ವಾರಗಳು ತಾವಾಗಿ ಮುಚ್ಚಿಕೊಂಡವು. ವಿಶೇಷವಾಗಿರತಕ್ಕಂಥ ಏನು ಬೀಗಗಳೆಲ್ಲ ಹಾಕಿದ್ರು ಅವೆಲ್ಲ ತಾವಾಗಿ ಹಾಕ್ಕೊಂಡು ನಂತರ ದೈತ್ಯರು ಮಲಗಿದವರೆಲ್ಲ ಎದ್ದರು. ವಾದಿರಾಜರು ಹೇಳ್ತಾರೆ, ಯಾರಾದರೆ ಮೇಲ್ನೋಟಕ್ಕೆ ಅಲ್ಲಿ ವಸುದೇವನಿಗದು ಅನ್ವಯ ಆಗಲ್ಲ, ನಮಗೆ ಅನ್ವಯ ಆಗುತ್ತೆ. ದೇವರನ್ನು ಬಿಟ್ಟು ಲಕ್ಷ್ಮಿಯನ್ನು ಮಾತ್ರ, ದುಡ್ಡನ್ನು ಮಾತ್ರ ನೋಡುವಂಥವರಿಗೆ ಸಂಕೋಲೆ ಖಚಿತ, ಸಂಸಾರದ ಸಂಕೋಲೆ ಖಚಿತ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸರಿ, ನಂತರ ಹೋದರು ಎಲ್ಲ ದೈತ್ಯರು ಕಂಸನಿಗೆ ಹೇಳಿದರು. ಕಂಸ ಎದ್ದೆ ಬಿದ್ದೆ ಅಂತ ಬರ್ತಾ ಇದ್ದಾನೆ, ರಾತ್ರಿಯೆಲ್ಲ ಈ ಬರುವಂಥವನ ಕುರಿತೇ ಆಲೋಚನೆ ಮಾಡ್ತಾ ಇದ್ದಾನೆ. ಅಂಥವ ಬೆಳಿಗ್ಗೆ ಅಂದರೆ ಹೇಳಿದ ಕೂಡಲೇ ಓಡಿ ಬರ್ತಾ ಇದ್ದಾನೆ, ಕೂಸನ್ನು ಹಿಡ್ಕೊಳ್ತಾ ಇದ್ದಾನೆ. ತಾಂ ಗ್ರಹೀತ್ವ ಚರಣಯೋಹ ಜಾತ ಮಾತ್ರಾಂ ಸ್ವಸಸ್ವತಾಂ ಕೇಳಿಕೊಳ್ತಾ ಇದ್ದಾಳೆ. ಅಯ್ಯ, ನನ್ನ ಹೆಣ್ಣು ಹುಡುಗಿ ಹುಟ್ಟಿದ್ದು, ಈ ಹುಡುಗಿಯನ್ನು ಕೊಲ್ಬೇಡ ಅಂತ ದೀನ ದೀನವಾಗಿ ಕೇಳಿಕೊಳ್ತಾ ಇದ್ದಾಳೆ. ಕೇಳಿಲ್ಲವ, ಜಬರಿಸಿ ಆಕೆಯನ್ನು ಅಪೋಥಯ ಚಿಲಾಪೃಷ್ಠೆ ಸ್ವಾರ್ಥೋನ್ಮೂಲಿತ ಸೌಹೃದ. ತನ್ನ ಸ್ವಾರ್ಥ ಅದೇನು ಮಾಡಿದೆ, ಒಳ್ಳೆತನವನ್ನು ನಾಶ ಮಾಡಿಬಿಟ್ಟಿದೆ. ಆ ಕೂಸು ಅವನ ಕೈಯಿಂದ ಹಾರಿ ಸಜ್ಜೋ ದೇವಿ ಅಂಬರಂಗತ ಆಕಾಶಕ್ಕೆ ಹಾರಿ ಅಲ್ಲಿ ವಿಶೇಷವಾಗಿರತಕ್ಕಂಥ ಸಾಯುಧಾಷ್ಟ ಮಹಾಭುಜ ಆಯುಧಗಳಿಂದ ಕೂಡಿದ ಎಂಟು ಭುಜಗಳನ್ನು ಧಾರಣೆ ಮಾಡಿ ದರ್ಶನ ಕೊಡ್ತಾ ಇದ್ದಾಳೆ. ವಿಶೇಷವಾಗಿ ಎಲ್ಲ ಗಂಧರ್ವರು ಎಲ್ಲರೂ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಕೆ ಹೇಳ್ತಾ ಇದ್ದಾಳೆ, ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕೃತ. ನನ್ನನ್ನು ಏನು ಮಾಡ್ತೀಯ ನೀನು, ನಿನ್ನನ್ನು ಕೊಲ್ಲುವ ಬೇರೆ ಕಡೆ ಹುಟ್ಟಿದ್ದಾನೆ ಅಂತ ಹೇಳಿದಾಗ ತಾನು ಹೊರಟು ಹೋಗ್ತಾ ಇದ್ದಾಳೆ. ಕೇಳಿ ಆಶ್ಚರ್ಯಪಟ್ಟ, ಓ ಆಕಾಶವಾಣಿ ತಪ್ಪು ಹೇಳಿದೆ ಇದು ಅಂದುಕೊಂಡು ಇವರಿಗೆ ದೇವಕಿ ವಸುದೇವರನ್ನು ಅವರ ಬಂಧನದಿಂದ ಬಿಡುಗಡೆ ಮಾಡಿದ. ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ, ತಪ್ಪಾಯಿತು ಅಂತ ಕೇಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಮತ್ತು ಹೇಳ್ತಾನೆ, ನನ್ನ ದೌರಾತ್ಮವನ್ನು ಕ್ಷಮ ಮಾಡಿ, ನಾನು ಕೊಂದದ್ದಲ್ಲ ಇವರನ್ನ, ಅವರು ಸಕೃತಂ ಭುಜ ತಮ್ಮ ಕರ್ಮವನ್ನೇ ಭೋಜನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಒಳ್ಳೆ ಒಳ್ಳೆ ಮಾತು ಬರುತ್ತಾ ಇದೆ. ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ ಮಾನುಷೋಚ ಇದ ಸರ್ವ ಸುಕೃತಂ ಬಿಂದತೆ ವಶಃ. ಹೇಳ್ತಾ ಇದ್ದಾರೆ, ನಾನೇ ಕೊಂದದ್ದು, ಆದರೆ ಅಸು ಮೇಲ್ನೋಟದ್ದಷ್ಟೆ. ನಿಜವಾಗಿ ಅವರು ಏನು ಕರ್ಮ ಮಾಡಿದ್ದಾರೆ ಅದನ್ನು ಅನುಭವಿಸಿದ್ದಾರೆ ಅವರು. ಯಾವತ್ ಹತೋಸ್ಮಿ ಹಂತಾಸ್ಮೀತಿ ಆತ್ಮಾನಂ ಮನ್ಯತೆ ಅಸ್ವದ್ರಕ್ ತಾವತ್ ತದಭಿಮಾನಿ ಅಜ್ಞ ಬಾಧ್ಯಬಾಧಕತಾಮಯಾತ್. ಈ ಒಂದು ಪಂಕ್ತಿ ಎಲ್ಲ ಸ್ಕಂದಗಳಲ್ಲಿ ಓಡಾಡತಾ ಬರುತ್ತೆ. ಬಾಧ್ಯಬಾಧಕತಾಂಗತಃ ಅಂತ ಬಾಧ್ಯಬಾಧಕತಾಮಯಾತ್ ಏನು, ಎಷ್ಟರವರೆಗೆ ಅಶ್ವದೃಕ್ ತನ್ನ ಒಳಗಿರತಕ್ಕಂಥ ಭಗವಂತನನ್ನ ಎಷ್ಟರವರೆಗೆ ಕಾಣುವುದಿಲ್ಲವೋ, ಜೀವಿಯಾದವ ಅಂದರೆ ಸ್ವತಂತ್ರನಾದ ಭಗವಂತನನ್ನ ನೋಡುವ ಪ್ರಯತ್ನ ಮಾಡುವುದಿಲ್ಲವೋ, ಅವನ ಕುರಿತು ಅವನಿಗೆ ಗೊತ್ತಾಗೋದಿಲ್ಲವೋ, ಅಷ್ಟರ ಪರ್ಯಂತ ನಾಕೊಂದೇ ಅವಸತ್ತ ಅಂತ ಈ ಥರನೇ ತನ್ನ ಇಲ್ಲದ ಸ್ವಾತಂತ್ರ್ಯವನ್ನು ಭಗವಂತನದ್ದು ತನ್ನೊಳಗೆ ಹೇಳಿಕೊಂಡು ಹೇಳಿಕೊಂಡು, ವಿಶೇಷವಾಗಿ ಸಂಸಾರಕ್ಕೆ ತುತ್ತಾಗ್ತಾ ಇದ್ದಾನೆ ಅಂತ ಕಂಸನ ಬಾಯಿಂದ ಬರ್ತಾ ಇದೆ. ಇದೇನಿದು ಕಂಸನ ಬಾಯಿಂದ ಬರ್ತಾ ಇದೆ, ಒಳಗೆ ಭೃಗು ಋಷಿಗಳಿದ್ದಾರೆ ಅವರ ಬಾಯಿಂದ ಬರ್ತಾ ಇದೆ. ನಂತರ ಅವರಿಬ್ಬರ ಪಾದವನ್ನು ಹಿಡಿತಾ ಇದ್ದಾನೆ, ಕ್ಷಮ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಆವಾಗ ಇಬ್ಬರು ಕೂಡ ವಿಶೇಷವಾಗಿ ತಮ್ಮ ಸಿಟ್ಟನ್ನು ಬಿಟ್ಟು ಹೇಳ್ತಾ ಇದ್ದಾರೆ, ನಗುತ್ತಾ ಹೇಳ್ತಾ ಇದ್ದಾರೆ, ಹೌದಯ್ಯ ನಮ್ಗೆ ಗೊತ್ತು, ಯವಮೇತನ್ ಮಹಾರಾಜ ಯಥಾವಧಿಸಿ ದೇಹಿನಾಮ್ ಅಜ್ಞಾನ ಪ್ರಭವಾಹ ಹಂತಿ ಸ್ವಪರೇತಿ ಭಿದಾಯತಃ ಶೋಕ ಹರ್ಷ ಭಯೋ ಭಯ ದ್ವೇಷ ಲೋಭ ಮೋಲ ಮೋಹ ಮದಾನ್ವಿತಃ ಮಿಥೋಗ್ನಂತಹ ನ ಪಶ್ಯಂತಿ ಭಾವೈರ್ಭಾವಾನ್ ಪೃಥಗ್ದಶಃ. ಎಲ್ಲ ಈ ಜೀವರಾಶಿಗಳು ಏನು ಮಾಡ್ತಾ ಇರ್ತಾರೆ, ಒಳಗಿರುವ ಭಗವಂತನ ಚರ್ಯೆಯನ್ನು ನೋಡದೆ ತಾವೇ ಸ್ವತಂತ್ರವಾಗಿ ಕೊಲ್ತಾ ಇದ್ದೇವೆ ಅಥವಾ ಸಾಯ್ತಾ ಇದ್ದೇವೆ ಅಂತ ಹೇಳಿಕೊಂಡು ಸ್ವತಂತ್ರವಾಗಿ ಕರ್ತೃತ್ವವನ್ನು ತಮ್ಮಲ್ಲಿ ಆರೋಪ ಮಾಡಿಕೊಳ್ತಾರೆ. ಇದೇ ನಾನಾ ಶೋಕ ಸಂತೋಷ ಭಯ ಮೋಹ ದ್ವೇಷ ಲೋಭ ಇದು ಇತ್ಯಾದಿಗಳಿಗೆ ಅವರು ವಶರಾಗಿರ್ತಾರೆ. ಅದು ಸ್ವಲ್ಪ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಇದ್ದಂಗಿದೆ, ಸ್ಟಕ್ ಆಗ್ತಾ ಇದೆ. ನಾನು ಪುನಃ ಡಿಸ್ಕನೆಕ್ಟ್ ಮಾಡಿ ಮತ್ತು ಆನ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅಥವಾ ಹೀಗೆ ಮಾಡಲಿಯಾ? ನಿಮ್ಗೆ ಕೇಳಿಸ್ತಾ ಇದೆಯಾ? ಸರಿ, ಮತ್ತೆ ನನ್ನ ಈ ಪಿಕ್ಚರ್ ಕಾಣಿಸಲ್ಲ ನಿಮಗೆ, ಹೀಗೆ ಸ್ಟಕ್ ಆಗಿರುತ್ತೆ. ಅಡ್ಡಿ ಇಲ್ವಾ? ಅಡ್ಡಿ ಇಲ್ಲ ಅಂದರೆ ಹಾಗೆ ಮಾಡ್ತೇನೆ. ಅಥವಾ ಹಾಂ ಸರಿ, ಈ ರೀತಿಯಲ್ಲಿ ಹೇಳಿ ಅವರನ್ನು ಬಿಟ್ಟು ತಾನು ಹೋಗೋದ್ರೊಳಗೆ ಅಲ್ಲಿ ವಿಶೇಷವಾಗಿ ನಾರದರು ಬರ್ತಾ ಇದ್ದಾರೆ. ನಾರದರು ಬಂದು ತಿಳಿಸಿಕೊಡ್ತಾ ಇದ್ದಾರೆ, ಇಲ್ಲಯ್ಯ, ಅವರಿಗಾಗಿದ್ದು ಗಂಡು ಮಗುವೆ, ಇವರೇ ಆ ಕೂಸನ್ನು ಆಚೆ ಕಳಿಸಿದ್ದು ಎಂಬುದನ್ನು ಹೇಳಿದಾಗ ತುಂಬ ಉದ್ವಿಗ್ನ ಮನನಾಗಿದ್ದಾನೆ. ಅವರನ್ನ ಪುನಃ ಕರೆಸ್ತಾ ಇದ್ದಾನೆ, ಬಂಧನ ಮಾಡ್ತಾ ಇದ್ದಾನೆ. ತನ್ನವರನ್ನೆಲ್ಲ ದೈತ್ಯರ ಗುಂಪನ್ನು ಕರೆಸಿಕೊಳ್ತಾ ಇದ್ದಾನೆ. ಕಳಿಸಿಕೊಂಡು ಅವರೆಲ್ಲರೂ ಸೇರಿಕೊಂಡು ಎಲ್ಲಾದರೆ ವಿಶೇಷವಾಗಿರತಕ್ಕಂಥ ಈ ಮಕ್ಕಳೆಲ್ಲ ಇರ್ತಾರೋ ಅವೆಲ್ಲ ಧ್ವಂಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದಾರೆ. ಸಂದಿಶ್ಯ ಸಾಧುಲೋಕಸ್ಯ ಕದನೇ ಕದನಪ್ರಿಯಾನ್ ಕಾಮರೂಪಧರಾನ್ ದಿಕ್ಷು ದಾನವಾನ್ ಗೃಹಮಾವಿಶತು. ಎಲ್ಲಿ ಎಲ್ಲಿ ಬ್ರಾಹ್ಮಣರು ಆಕಳು ವೇದ ತಪಸ್ಸು ಸತ್ಯ ದಮ ಶಮ ಏನೇನಿವೆ ಇವೆಲ್ಲವನ್ನು ಧ್ವಂಸ ಮಾಡಿ, ವಿಶೇಷವಾಗಿ ಅಂದರೆ ಹೊರಗೆ ಆಕಳು ಬ್ರಾಹ್ಮಣರನ್ನ ಹೊರಗಿಂದ ನಾಶ ಮಾಡಿ, ನಂತರ ವೇದಗಳನ್ನು ಧ್ವಂಸ ಮಾಡಿ, ಎಲ್ಲರ ಒಳಗೆ ಹೊಕ್ಕು ಅವರ ಒಳಗಿರತಕ್ಕಂಥ ತಪಸ್ಸು ಸತ್ಯ ದಮ ಶಮ ಶ್ರದ್ಧಾ ದಯಾ ತಿತಿಕ್ಷ ಎಲ್ಲ ಧ್ವಂಸ ಮಾಡಿ, ಅವರು ಮಾಡತಕ್ಕ ಎಲ್ಲ ಯಜ್ಞಗಳನ್ನು ಧ್ವಂಸ ಮಾಡಿ, ಇವೇ ದೇವರ ಶರೀರ ಅಂತ ಅವ ಹೇಳ್ತಾ ಇದ್ದಾನೆ. ನಂತರ ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ನಂದ ವಿಶೇಷವಾಗಿ ಮಗ ಹುಟ್ಟಿದ್ದಾನೆಂಬ ಆನಂದದಿಂದ ಎಲ್ಲ ಬ್ರಾಹ್ಮಣರನ್ನು ಕರೆದು ದಾನಾದಿಗಳನ್ನು ಮಾಡ್ತಾ ಇದ್ದಾನೆ ವಿಶೇಷವಾಗಿ. ನಂತರ ಗೋಪಿಕಾಸ್ತ್ರೀಯರೆಲ್ಲರೂ ಬರ್ತಾ ಇದ್ದಾರೆ, ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸು ಕೃಷ್ಣನಲ್ಲೇ ಆಕರ್ಷಿತ ಆಗ್ತಾ ಇದೆ. ಅಂಥ ಎಲ್ಲರೂ ಕೂಡ ವಿಶೇಷವಾಗಿ ಆ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ. ನಂತರ ವಸುದೇವನ ಹತ್ರ, ಅಂದರೆ ತನ್ನವರನ್ನೆಲ್ಲ ನಂದ ಗೋಕುಲಕ್ಕೆ ಕಳಿಸಿಕೊಟ್ಟಿದ್ದ ನಂದಗೋಪ ವಸುದೇವನ ಹತ್ರ ಬಂದಿದ್ದ. ವಸುದೇವ ಹೇಳ್ತಾ ಇದ್ದಾನೆ, ಕಪ್ಪ ಕಟ್ಟಲಿಕ್ಕೆ ಬಂದಿದ್ದೀಯಾ? ಆದರೆ ಇಷ್ಟರೊಳಗೆ ಈ ಕಂಸ ತನ್ನ ಭಟರನ್ನು ಕಳಿಸಿಕೊಡ್ತಾನೆ ನಿಮ್ಮ ಗೋಕುಲದ ಮೇಲೆ, ಆದ ಕಾರಣ ಜಾಗ್ರತೆ ಆಗಿರಿ ಅಂತ ಹೇಳಿ ಕಳಿಸಿಕೊಡ್ತಾ ಇದ್ದಾನೆ. ಆ ಮಾತನ್ನೆಲ್ಲ ಕೇಳಿ ಹೌದು ಹೌದು ವಸುದೇವ ಹೇಳಿದ್ದು ಸತ್ಯ ಅಂತ ತಿಳಿದುಕೊಳ್ತಾ ಹೃದಯದಲ್ಲಿ ಭಗವಂತನನ್ನೇ ಚಿಂತನೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ. ತಾನು ವಸುದೇವನ ಮಾತನ್ನು ಕೇಳಿ ಬರುವಂಥವ. ನಂದಃ ಪತಿವಚ ಶೌರೇಹ ನಮೃಷಾ ಇತಿ ವಿಚಿಂತಯನ್ ಹರಿಂ ಜಗಾಮ ಶರಣಂ ಉತ್ಪಾತಾಗಮ ಶಂಕಿತ. ಇಲ್ಲಿ ಒಳ್ಳೆ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾನೆ. ಏನದು ಅಂದರೆ, ವಸುದೇವ ಹೇಳಿದ, ಮುಂದೆ ನಿಮ್ಮ ಗೋಕುಲದಲ್ಲಿ ಎಲ್ಲ ಕೆಟ್ಟ ಘಟನೆಗಳಾಗತ್ತೆ, ಉತ್ಪಾತಗಳಾಗುತ್ತೆ, ಜಾಗ್ರತೆ ಅಂತ ಹೇಳಿದಾಗ ವಸುದೇವನ ಮಾತು ಸತ್ಯ, ಮುಂದೆ ಉತ್ಪಾತಗಳಾಗುವುದು ಸತ್ಯ, ಭಯಂಕರವಾದ ತೊಂದರೆ ಬರುತ್ತೆ ಎಂಬುದು ಸತ್ಯ. ಅದು ತಿಳ್ಕೊಂಡಂಥ ನಂದಗೋಪ ಏನು ಮಾಡಿದ? ಮುಂದೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದ ಮೇಲೆ ಎಲ್ಲರೂ ಟೆನ್ಷನ್ ಪಡುವುದು ಸತ್ಯ. ಆದರೆ ಆತ ಮಾಡಿದ್ದೇನು? ತೊಂದರೆ ಪಡದೆ ಹರಿಂ ಜಗಾಮ ಶರಣಂ, ಹೃದಯದಲ್ಲೇ ಇರತಕ್ಕಂಥ ಶ್ರೀಹರಿಯ ಪಾದವನ್ನು ಶರಣಾಗತನಾಗ್ತಾ ಇದ್ದಾನೆ. ಹೇ ಸ್ವಾಮಿ, ನೀನೇ ರಕ್ಷಕ, ನೀನೇ ಉದ್ಧಾರ ಮಾಡಬೇಕು ಅಂತ ಭಗವಂತನ ಪಾದವನ್ನು ಹಿಡಿತಾ ಇದ್ದಾನೆ. ಸರಿ, ಇಷ್ಟರೊಳಗೆ ಇಲ್ಲಿ ವಿಶೇಷವಾಗಿ ಕೃಷ್ಣ ತಾಯಿ ಹತ್ರ ಇದ್ದಾನೆ. ಅಷ್ಟರೊಳಗೆ ಬಂದವಳೇ ಯಾರು ಅಂದರೆ, ಎಲ್ಲ ಹುಡುಗರನ್ನು ಕೊಂದು ಹಾಕುವಂಥ ದುಷ್ಟಳಾಗಿರತಕ್ಕಂಥ ಪೂತಣ. ಅವಳ ಹೆಸರೇ ಹೇಳುತ್ತೆ, ಪೂತ ನ, ಪವಿತ್ರಳು ಅಲ್ಲ ಅಂತ. ಅಂಥ ಅವಳು ಬರ್ತಾ ಇದ್ದಾಳೆ. ಹೇಗೆ ಬಂದ್ಲವಳು ಅಂತ ಹೇಳ್ತಾಳೆ. ವಿಶೇಷವಾಗಿರತಕ್ಕಂಥ ವೇಷವನ್ನು ಹಾಕ್ಕೊಂಡು ಬರ್ತಾ ಇದ್ದಾಳೆ, ಸುಂದರವಾದ ವೇಷವನ್ನು. ಶ್ರಿಯಂ ರೂಪಿಣೀಂ ದ್ರಷ್ಟುಮಿವಾಗತಾಂ ಪತಿಂ, ತನ್ನ ಗಂಡನನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಲಕ್ಷ್ಮೀದೇವಿಯಂತೆ ಇದ್ದಾಳೆ ಇವಳು ಎಂಬುದನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಮೋಹವನ್ನು ಚೆಲ್ಲುತ್ತಾ ಇದ್ದಾಳೆ. ಯಾರೂ ಅವಳನ್ನು ನೋಡಿ ದುಷ್ಟಳು ಅಂತ ಅಂದುಕೊಳ್ತಾ ಇಲ್ಲ, ಅವಳ ಮೋಹಕ್ಕೆ ತುತ್ತಾಗಿದ್ದಾರೆ. ಅಂಥ ಕಾಲಕ್ಕೆ ಬಂದವಳೇ ಕೃಷ್ಣನನ್ನು ಕರ್ಕೊಂಡು ಬಿಡ್ತಾ ಇದ್ದಾಳೆ, ಮೊಲೆ ಹಾಲನ್ನು ಕೊಡ್ತಾ ಇದ್ದಾಳೆ. ವಿಷ ಬೆರೆಸಿದಂಥ, ಭೀಕರವಾದ ವಿಷ ಬೆರೆಸಿದಂಥ ಮೊಲೆ ಹಾಲನ್ನು ಕೊಡ್ತಾ ಇದ್ದಾಳೆ. ಮೊಲೆ ಹಾಲನ್ನು ಕೊಡುವಾಗ ಕೃಷ್ಣ ನೋಡಿದ, ಗಾಢಂ ಕರಾಭ್ಯಾಂ ಭಗವಾನ್ ಪ್ರಪೀಡ್ಯ ತತ್ ಪ್ರಾಣೈಸ್ತಮಂ ರೋಷತಮೋ ರೋಷ ಸಮನ್ವಿತೋ ಅಭಿಬದ್. ರೋಷದಿಂದ ನನ್ನನ್ನೇ ಕೊಲ್ಲಿಕ್ಕೆ ಬರುತ್ತೀಯ ಅಂಥೇಳಿ ಆ ಹಾಲನ್ನು ಸೆಳೆದು ಬಿಡ್ತಾ ಇದ್ದಾನೆ. ಜೊತೆಗೆ ಪ್ರಾಣವೂ ಹೊರಕ್ಕೆ ಬಂತು, ಸತ್ತು ಬೀಳತಾ ಇದ್ದಾಳೆ. ಏ ಬಿಡೋ ಬಿಡೋ ಅಂತ ಕಿರಿಸಿಕೊಳ್ತಾ ಇದ್ದಾಳೆ, ಬಿಡ್ತಾ ಇಲ್ಲ ಕೃಷ್ಣ. ಭಕ್ತರನ್ನಾದರೂ ಶತ್ರುಗಳನ್ನಾದರೂ ಹಿಡಿದವರನ್ನು ನಾನು ಬಿಡೋದಿಲ್ಲ, ಭಕ್ತರನ್ನು ರಕ್ಷಣೆ ಮಾಡುವುದು ಬಿಡೋದಿಲ್ಲ, ಶತ್ರುಗಳನ್ನು ಸಂಹಾರ ಮಾಡುವುದು ಬಿಡೋದಿಲ್ಲ ಅಂತ ಕೃಷ್ಣ ತೋರಿಕೊಳ್ಳಿಕ್ಕಾಗಿ ಈ ಥರ ಮಾಡಿದ. ಸತ್ತು ಹೋಗ್ತಾ ಇದ್ದಾಳೆ, ದೊಡ್ಡ ಶರೀರದಿಂದ ಬಿದ್ದು ಹೋಗ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅವಳು ಬಿದ್ದದ್ದಕ್ಕೆ ಸಾದ್ರರ್ ಮಹೀ ದ್ಯೌಸ್ತ ಚಚಾಲ ಸಗ್ರಹ, ಗ್ರಹಗಳ ಸಹಿತ ಅಂತರಿಕ್ಷವೆಲ್ಲ ಕಂಪಿಸಿ ಹೋಯಿತಂತೆ. ಹಾಗೆ ಬೆಟ್ಟ ಸಹಿತವಾದಂಥ ಈ ಭೂಮಿಯೆಲ್ಲ ಕಂಪಿಸಿ ಹೋಯಿತು. ಅಂಥ ದೊಡ್ಡ ಶರೀರದಿಂದ ಬಿದ್ದವಳು, ಅಂಥ ಕಾಲಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಅವಳ ಎದೆಯ ಮೇಲೆ ಸ್ತನದತ್ರೇ ಕೃಷ್ಣ ಆಡ್ತಾ ಇದ್ದಾನೆ. ಆವಾಗ ಓಡಿ ಹೋಗಿ ಆ ಕೃಷ್ಣನ ಕರ್ಕೊಂಡು ಬರ್ತಾ ಇದ್ದಾರೆ. ನಂತರ ಇವಳ ಶರೀರ ಬೀಳೋದು ಬೀಳೋದೆ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಬೀಳಿ ಹಾಕಿದೆ. ಅಷ್ಟರೊಳಗೆ ಸರಿಯಾಗಿ ಬಂದ ನಂದಗೋಪ, ತನ್ನವರನ್ನೆಲ್ಲ ಕರ್ಕೊಂಡು ಬಂದ, ನೋಡಿದ, ಆಶ್ಚರ್ಯ ಪಡ್ತಾ ಇದ್ದಾನೆ. ನಂತರ ಅಷ್ಟು ದೊಡ್ಡ ಶರೀರವನ್ನು ಏಕಕಾಲದಲ್ಲಿ ದಹನ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಶರೀರವನ್ನು ತುಂಡು ತುಂಡು ಮಾಡಿ ದಹನ ಮಾಡಿದರು. ದಹನ ಮಾಡಿದಾಗ ಆ ದಹನ ಮಾಡಿದ ಶರೀರದಿಂದ ವಿಶೇಷವಾದ ಅಗರು ಧೂಪ ಹೊರಗೆ ಬರ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಒಳಗೆ ಅಪ್ಸರಶಾಸ್ತ್ರಿ ಇದ್ದಾಳೆ, ಆದ್ದರಿಂದ ಅವಳ ಸ್ಪರ್ಶದಿಂದ ಶರೀರಕ್ಕಂಥ ಸ್ಥಿತಿ ಬಂತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ. ಅಂದರೆ ಒಳಗಿರತಕ್ಕಂಥ ಅಪ್ಸರಶಾಸ್ತ್ರಿಗೆ ಸದ್ಗತಿ ಆಯಿತು, ದೈತ್ಯಳಿಗೆ ದುರ್ಗತಿ ಆಯಿತು, ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಆ ಕೃಷ್ಣನನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ವಿಶೇಷವಾಗಿ ಯಶೋದಾ ರೋಹಿಣಿಭ್ಯಾಂ ತಾಸ್ತಮಂ ಬಾಲಸ್ಯ ಸರ್ವತಃ ರಕ್ಷಾಂ ವಿದಧಿರೇ ಸಮ್ಯಕ್ ಗೋಪುಚ್ಛ ಭ್ರಮಣಾಧಿಭಿ. ಎಲ್ಲ ಗೋಪಿಕಾಸ್ತ್ರೀಯರು ಆ ಕೂಸನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಅವನಿಗೆ ಈ ಆಕಳ ಬಾಲ, ಅದರಿಂದ ಬಾಲದಿಂದ ದೃಷ್ಟಿಯನ್ನು ತೆಗಿತಾ ಇದ್ದಾರೆ. ನಂತರ ಗೋಮೂತ್ರೇಣ ಸ್ನಾಪಯಿತ್ವ, ಗೋಮೂತ್ರದಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ. ನಂತರ ಗೋಧೂಳಿಯಿಂದ, ಗೋವಿನ ಪಾದ ಧೂಳಿಯಿಂದ ವಿಶೇಷವಾಗಿ ಆ ಕೃಷ್ಣನ ಮೈಯೆಲ್ಲ ಹಚ್ತಾ ಇದ್ದಾರೆ ರಕ್ಷೆಗಾಗಿ. ನಂತರ ಗೋಮಯದಿಂದ ದ್ವಾದಶ ಅಂಗೇಶು ನಾಮಭಿಹಿ, 12 ಅಂಗಗಳಲ್ಲಿ 12 ನಾಮಗಳನ್ನು ಹಚ್ತಾ ಇದ್ದಾರಂತೆ. ನಂತರ ಗೋಪ್ಯ ಸಂಸ್ಪೃಷ್ಟ ಸಲೀಲಾಃ ಅಂಗೇಶು ಕರಯೋಃ ಪೃಥಕ್, ನ್ಯಸ್ಯ ಆತ್ಮನ್ಯಥ ಬಾಲಸ್ಯ ಬೀಜನ್ಯಾಸ ಮುಕರ್ವತ. ವಿಶೇಷವಾಗಿ ತಾವು ಎಲ್ಲರೂ ಆಚಮನಾದಿಗಳನ್ನು ಮಾಡಿಕೊಂಡು ನಂತರ ತಮ್ಮ ತಮ್ಮ ಅಂಗಾಂಗಗಳಲ್ಲಿ ನ್ಯಾಸ ಮಾಡಿಕೊಂಡು ಹುಡುಗನಿಗೆ ಬೀಜನ್ಯಾಸವನ್ನು ಮಾಡಿ ಕೃಷ್ಣನಿಗೆ ರಕ್ಷೆಯನ್ನು ಮಾಡುತ್ತಾ ಇದ್ದಾರೆ. ಅವ್ಯಾದಜೋ ಅಂಘ್ರಿಂ ಅಣಿಮಾನ್ ತವ ಜಾನ್ವಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಸ್ಯ. ವಿಶೇಷವಾಗಿ ಅಜನಾಮಕ ಭಗವಂತ ನಿನ್ನ ವಿಶೇಷವಾದ ಪಾದಗಳನ್ನು ರಕ್ಷಣೆ ಮಾಡಲಿ. ನಂತರ ಅಣಿಮಾನ್ ಅಂತ ಕರೆಸಿಕೊಂಡಿರ್ತಕ್ಕಂಥ ಅನುರೂಪನಾಗಿರ್ತಕ್ಕಂಥ ಭಗವಂತ ನಿನ್ನ ವಿಶೇಷವಾಗಿರತಕ್ಕಂಥ ಮಂಡಿಗಳನ್ನು ಎಲ್ಲವನ್ನ ರಕ್ಷಣೆ ಮಾಡಲಿ ಅಂತ ಅಂಗಾಂಗಗಳಲ್ಲಿ ಭಗವಂತನ ರೂಪಗಳ ಚಿಂತನೆ ಮಾಡುತ್ತಾ ಇದ್ದಾರೆ. ಭಗವಂತನಲ್ಲೇ ಭಗವಂತನ ರೂಪಗಳನ್ನು ಚಿಂತನೆ ಮಾಡುತ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ದುಷ್ಟವಾಗಿರತಕ್ಕಂಥ ಹಾಲನ್ನು ಕೊಟ್ಟರು, ಒಳಗಿರತಕ್ಕಂಥ ಊರ್ವಶಿ ಸದ್ಗತಿ ಪಡೆದ್ಲು. ದುಷ್ಟಳಾಗಿರತಕ್ಕಂಥ ದೈತ್ಯಳು ಸತ್ತು ಹೋದ್ಲು. ಅವಳು ವಿಶೇಷವಾಗಿ ಅಂಧಂತಮಸ್ಸಿಗೆ ಹೋದ್ಲು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನಂತರ ಕೃಷ್ಣ ಏನೂ ಗೊತ್ತಿರದವನಂತೆ ತಾನು ಆಟ ಆಡ್ತಾ ಇದ್ದಾನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ರೀತಿಯಲ್ಲಿ ಕೃಷ್ಣ ಎಲ್ಲ ರೀತಿಯಲ್ಲಿ ತನ್ನ ಚೇಷ್ಟೆಗಳಿಂದ ಸಂತೋಷಗೊಳಿಸ್ತಾ ಇದ್ದಾನೆ. ಒಂದು ಸಲ ಔತ್ಥಾನಿಕ ಕೌತುಕ ಅಪ್ಲವೇ ಎಂದು, ಅಂದರೆ ಏನು ವಿಶೇಷವಾಗಿ ಜನ್ಮಕ್ಷಯೋಗೆ ಕೃಷ್ಣನ ಹುಟ್ಟು ನಕ್ಷತ್ರದ ಸಂದರ್ಭ ಬಂತು. ಎಲ್ಲರೂ ಸೇರಿಕೊಂಡು ಯಮುನಾ ತಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮಾದಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಕೃಷ್ಣನಿಗೆ ಮಂಗಳ ಸ್ನಾನ ಮಾಡಿಸಿದ್ದಾರೆ, ಕೃಷ್ಣನಿಗೆ ಹಾಲನ್ನು ಕೊಡಿಸಿ ಎಲ್ಲ ಆದರೂ ಮಲಗಿಸಬೇಕು. ಕೃಷ್ಣನನ್ನು ನೋಡುತ್ತಾರೆ ಆ ತಟದಲ್ಲಿ, ಎಲ್ಲರೂ ಪೂಜೆಯಲ್ಲಿ ತೊಡಗಿದ್ದಾರಾದ್ದರಿಂದ ನಂದ ಗೋಪ ಆದಮೇಲೆ ಯಶೋಧಾದೇವಿ ನೋಡಿ ಒಂದು ಬಂಡಿಯ ಕೆಳಗೆ ಹುಲ್ಲನ್ನು ಹಾಕಿ ಅಲ್ಲಿ ಮಗುವನ್ನು ಮಲಗಿಸ್ತಾರೆ. ಕೃಷ್ಣ ನೋಡುತ್ತಾನೆ ಬಂಡಿಯ ಮೇಲೆ ಮಲಗಿಸಲಿಕ್ಕೆ, ಬಂಡಿಯ ಮೇಲೆ ಹಾಲು ಮೊಸರು ಎಲ್ಲ ಕೊಡಗಳು ಕೂತಿವೆ, ಅವನ್ನು ಕೆಳಗಿಟ್ಟರೆ ಉರುಳಿ ಹೋಗುತ್ತೆ, ಕೃಷ್ಣನನ್ನೇ ಕೆಳಗಿಡೋಣ ಅಂತ ಕೃಷ್ಣನನ್ನೇ ಕೆಳಗೆ ಹುಲ್ಲು ಹಾಕಿ ಇಟ್ಟರು. ಕೃಷ್ಣನಿಗೆ ಸಿಟ್ಟು ಬಂತು, ಹೇಳ್ದ ಸಿಟ್ಟು ಅಂದ್ರೆ ಸಿಟ್ಟಿರಲ್ಲವ, ತೋರುತ್ತಾ ಇದ್ದಾನೆ ನನ್ನನ್ನೇ ಕೆಳಗೆ ಹಾಕಿ ಪದಾರ್ಥಗಳನ್ನು ಮೇಲೆ ಮಾಡಿದರೆ ನಾನೆಂದೂ ಸಹಿಸೋದಿಲ್ಲ ಅಂತ ಕೃಷ್ಣ ತೋರಿಕೊಡ್ತಾ ಆ ಎಲ್ಲ ಗಡಿಗೆಗಳಿಂದ ಕೂಡಿರ್ತಕ್ಕಂಥ ಆ ಬಂಡಿಯನ್ನೇ ಕಾಲಿಂದ ಹೊಡಿತಾ ಇದ್ದ. ಆ ಬಂಡಿಯಲ್ಲಿ ಒಬ್ಬ ಬಂದಿದ್ದ, ಶಕಟಾಸುರ ಬಂದಿದ್ದ, ಕೃಷ್ಣನ ಕೊಲ್ಲಬೇಕು ಅಂತ ಬಂದಿದ್ದ. ಅವನು ಸತ್ತು ಹೋದ ಕೃಷ್ಣನ ಏಟಿಗೆ, ಬಂಡಿ ತಿರುಗಿ ಬಿತ್ತು, ಪುಡಿ ಪುಡಿ ಆಯಿತು. ಎಲ್ಲರೂ ನೋಡ್ತಾ ಇದ್ದಾರೆ. ಇದೇನದು ಹೀಗಾಯ್ತಲ್ಲ. ಅವಾಗ ಅಲ್ಲಿರ್ತಕ್ಕಂಥ ಹುಡುಗರು ಹೇಳುತ್ತಾರೆ, ಚಿಕ್ಕವರು ಆಟ ಆಡ್ತಾ ಇದ್ದವನು, ರುದತಾ ಅನೇನ ಪಾದೇನ ಕ್ಷಿಪ್ತಮೇತನ್ನ ಸಂಶಯ, ಅಳತಾ ಇರುವಂಥ ಇವ ತನ್ನ ಕಾಲಿಂದ ಹೊಡೆದ, ಅದಕ್ಕೆ ಈ ಗಾಡಿ ತಿರುಗಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅಳುವಂಥ ಆ ಕೃಷ್ಣನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನತೇಶ ದದಿರೇ ಗೋಪಾಹ ಬಾಲಭಾಷಿತ ಮಿತ್ಯುತ, ಈ ಹುಡುಗರು ಸುಮ್ಮನೆ ಏನು ಹೇಳ್ತಾರೆ ಅಂಥೇಳಿ ಅವರು ಯಾರು, ಕೃಷ್ಣನೇ ಆ ಗಾಡಿಯನ್ನು ಬೀಳ್ಹಾಕಿದ್ದು ಅಂಬುದು ಯಾರು ಕೂಡ ನಂಬಿಲ್ಲ ಅಂದರು. ಅನಂತಸ್ಯ ಅಪ್ರಮೇಯಸ್ಯ ಬಲಂ ತಸ್ಯ ನ ವೈ ವಿದುಹು, ಅವನ ಬಲವನ್ನು ಅವರು ತಿಳ್ಕೊಳ್ಳಿಕ್ಕಾಗಿಲ್ಲ ಅಂತ ಹೇಳ್ತಾ ಇದೆ. ನಂತರ ವಿಶೇಷವಾಗಿ ಆ ಹುಡುಗನನ್ನು ಕರ್ಕೊಂಡು ಬಂದು ಕೃಷ್ಣನನ್ನು ವಿಶೇಷ ಪವಿತ್ರವಾಗಿರತಕ್ಕಂಥ ಔಷಧಿಗಳು ಎಲ್ಲ ಹಾಕಿರತಕ್ಕಂಥ ಜಲ, ಆ ಜಲದಲ್ಲಿ ಮಂತ್ರದಿಂದ ಅಭಿಮಂತ್ರಿಸಿ ಕೃಷ್ಣನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾಳೆ. ನಂತರ ಅಗ್ನಿಯನ್ನು ವಿಶೇಷವಾಗಿ ಹೋಮಾದಿಗಳಿಂದ ಸಂತೋಷಪಡಿಸಿ ಬ್ರಾಹ್ಮಣರಿಗೆ ಅನ್ನವನ್ನು ದಾನ ಮಾಡ್ತಾ ಇದ್ದಾಳೆ. ನಂತರ ಪುತ್ರಸ್ಯ ವಿಶೇಷವಾಗಿರತಕ್ಕಂಥ ಹುಡುಗನಿಗೆ ವಿಶೇಷವಾಗಿರತಕ್ಕಂಥ ಆಶೀರ್ವಾದವನ್ನು ಬ್ರಾಹ್ಮಣರಿಂದ ಮಾಡಿಸ್ತಾ ಇದ್ದಾಳೆ. ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ವಿಪ್ರಾಹ ಮಂತ್ರವಿದಃ ಯುಕ್ತಃ ತೈರ್ಯ ಪ್ರೋಕ್ತಃ ತಥಾ ಆಶಿಷಃ ತಾ ನಿಷ್ಫಲಾಃ ಭವಿಷ್ಯಂತಿ ನ ಕದಾಚಿದಪಿ ಸ್ಫುಟಂ. ಒಳ್ಳೆ ವಿಶೇಷವಾಗಿರತಕ್ಕಂಥ ಮಂತ್ರಗಳನ್ನು ಗೊತ್ತಿರತಕ್ಕಂಥ ಒಳ್ಳೆ ಯೋಗ್ಯರಾದ ಬ್ರಾಹ್ಮಣರು ಏನಿರ್ತಾರೆ, ಅವರು ಹೇಳಿದಂಥ ಅವರು ಮಾಡಿದಂಥ ಆಶೀರ್ವಾದ ಎಂದೂ ಕೂಡ ನಿಷ್ಫಲ ಆಗೋದಿಲ್ಲ, ಸ್ಪಷ್ಟವಾಗಿ ಅದು ಫಲವನ್ನೇ ಕೊಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣರ ಮುಂದೆ ಆ ಮಗುವನ್ನು ಮಲಗಿಸಿ ಎಲ್ಲರ ಆಶೀರ್ವಾದವನ್ನು ಆ ಕೃಷ್ಣನಿಗೆ ಕೊಡಿಸ್ತಾ ಇದ್ದಾಳೆ. ಒಂದು ಸಲ ಯಶೋಧಾದೇವಿ ಕೃಷ್ಣನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಲಾರಣೆ ಮಾಡ್ತಾ ಇದ್ದಾಳೆ. ಮಾಡುವ ಕಾಲಕ್ಕೆ ಕೃಷ್ಣನ ಭಾರ ಜಾಸ್ತಿ ಆಗ್ತಾ ಇದೆ. ಏಕದಾ ಆರೋಹ ಮಾರೂಢಂ ಲಾಳಯಂತಿ ಸುತಂ ಸತಿ ಗರಿಮಾಣಂ ಶಿಶೋರ್ ವೋಢುಂ ನಸೇಹೇ ಗಿರಿಕೂಟವತ್. ಕೃಷ್ಣ ಬೆಟ್ಟದಂತೆ ತುಂಬ ಭಾರ ಆಗ್ತಾ ಇದ್ದ. ಅದು ನೋಡಿ ಏನಿದು ಹೀಗಾಯ್ತಲ್ಲ ಅಂತ ಕೃಷ್ಣನನ್ನು ಭೂಮಿಯ ಮೇಲಿಟ್ಟು ವಿಸ್ಮಿತ ಭಾರ ಪೀಡಿತ ಯಾಕಿಷ್ಟು ಭಾರ ಆಯಿತು ಅಂತ ತನ್ನ ಕರ್ಮಗಳು ಮಾಡಿಕೊಳ್ಳಿಕ್ಕೆ ಕೆಲಸಗಳು ಮಾಡಿಕೊಳ್ಳಿಕ್ಕೆ ಹೋದ. ಅವಾಗ ತೃಣಾವರ್ತನೆಂಬವ ಬರ್ತಾ ಇದ್ದಾರೆ. ತೃಣ ಅಂದರೆ ಹುಲ್ಲು, ಅದನ್ನು ಆವರ್ತನೆ ಮಾಡತಕ್ಕಂಥದ್ದು ಸುಂಟರ ಗಾಳಿ ಅಂದರೆ ಅದನ್ನು ಮೇಲಕ್ಕೆ ಸುತ್ತಾಕ್ಕೊಂಡು ಕರ್ಕೊಂಡು ಹೋಗುತ್ತೆ. ಹೇಳ್ತಾರೆ ಎದುರಿ ವ್ಯಕ್ತಿಯನ್ನು ತುಂಬ ಹಗುರಾಗಿ ನೋಡತಕ್ಕಂಥ ಒಂದು ಸ್ವಭಾವ ಅದು, ಈ ವಿಶೇಷವಾಗಿರತಕ್ಕಂಥ ತೃಣಾವರ್ತನ ಸ್ವಭಾವ. ದೇವರತ್ರ ಬರ್ತಾ ಇದ್ದಾನೆ, ದೇವರನ್ನು ಹಗುರಾಗಿ ನೋಡಿದ, ಅಯ್ಯೋ ಚಿಕ್ಕ ಹುಡುಗ ಅಲ್ವಾ ಅಂತ. ಕೃಷ್ಣ ಅವನ ಸ್ವಭಾವಕ್ಕೆ ತಕ್ಕಂತೆ ಹಗುರಾಗಿ ಆದ. ಅವನು ಹಾರಿಸಿಕೊಂಡು ಹೋದ ಕೃಷ್ಣನನ್ನು. ಅಷ್ಟು ಅಂದರೆ ಕೃಷ್ಣ ತಾನಾಗಿ ಹೊರಟ ಅವನ ಜೊತೆಗೆ. ನಂತರ ಮೇಲಕ್ಕೆ ಹೋದ ಮೇಲೆ ಅವನ ಕತ್ತು ಹಿಡಿದು ಹಿಚುಕಿ ಕೊಂದು ಬಿಡ್ತಾ ಇದ್ದಾನೆ. ಕೃಷ್ಣ ದೊಡ್ಡ ರೂಪದಿಂದ ಬಿದ್ದು ಹೋಗ್ತಾ ಇದ್ದಾನೆ, ಸತ್ತು ಹೋಗ್ತಾ ಇದ್ದಾನೆ. ದೈತ್ಯ ನಿರ್ಗತ ಲೋಚನ ಅವ್ಯಕ್ತ ವಾಕ್ಯೋ ನೆಪತತ್ ಸಹಬಾಲೋ ವ್ಯಸುರು ವ್ಯಜೆ ವ್ಯಸುಹು ವ್ರಜೇ ನೆಪತತ್. ಕಣ್ಣೆಲ್ಲ ಹೊರಗೆ ಬಂದಿದೆ, ಮಾತೆಲ್ಲ ಇಲ್ಲ ಅವನಿಗೆ, ಮೇಲಿಂದ ಬಿದ್ದು ಸತ್ತು ಹೋಗ್ತಾ ಇದ್ದ. ಅವನ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅವನ ಮೇಲೆ ಆಡ್ತಾ ಇದ್ದಾನೆ ಕೃಷ್ಣ. ಕೃಷ್ಣಂತೆ ತಸ್ಯೋಪರಿ ಲಂಬಮಾನಂ, ಅವನನ್ನು ಹಿಡ್ಕೊಂಡು ಕೃಷ್ಣ ನೇತ ಆಡ್ತಾ ಇದ್ದಾನಂತೆ. ಅವಾಗ ಆ ಹುಡುಗ ಚೆನ್ನಾಗಿದ್ದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಗಾಳಿಯ ಆಕಾಶದಿಂದ ಬಂದಿದ್ದಾನಿವ ಅಂತ ತಿಳ್ಕೊಂಡು ಅವನನ್ನು ಚೆನ್ನಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿರ್ತಕ್ಕಂಥ ಅವನಿಗೇನು ಮಾಡಬೇಕು ಪುನಃ ಎಲ್ಲವನ್ನ ರಕ್ಷಾದಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವೆಲ್ಲ ಅದ್ಭುತಗಳನ್ನು ನೋಡಿ ವಸುದೇವ ಹೇಳಿದ ಮಾತನ್ನು ನಂದಗೋಪ ನೆನೆಸ್ಕೊಳ್ತಾ ಇದ್ದಾನೆ. ಓಹೋ, ಇವೆಲ್ಲ ತೊಂದರೆಗಳಾಗುತ್ತೆ ಅಂತಲೇ ವಸುದೇವ ಹೇಳಿದ್ದ ಅಂತ ತಾನು ವಸುದೇವನ ಮಾತನ್ನು ನೆನೆಸಿಕೊಳ್ತಾ ಇದ್ದಾನೆ. ನಂತರ ಒಂದು ಸಲ ವಿಶೇಷವಾಗಿ ಆ ಮಗುವನ್ನು ಕರ್ಕೊಂಡು ಬಂದು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಯಶೋಧಾದೇವಿ ಪ್ರಶ್ನುತಂ ಸ್ನಾಪಾಯಯ ಮಾತ ಸ್ತನಂ ಸ್ನೇಹ ಪರಿಪ್ಲುತ, ಆ ಕೂಸಿನ ಮೇಲೆ ಸ್ನೇಹದಿಂದ ತನ್ನ ಸ್ತನವನ್ನು ಕೊಡಿಸ್ತಾ ಇದ್ದಾಳೆ. ಪೀತಪ್ರಾಯಸ ಜನನೀ ಸುತಸ್ಯ ರುಚಿರಸ್ಮಿತಂ ಮುಖಂ ಲಾಲಯತಿ ರಾಜನ್ ಜೃಂಭತೋ ದದೃಶೇ ಇದಂ. ಆ ಕೃಷ್ಣ ಹಾಲು ಕುಡಿದು ಮಲಗ್ತಾ ಇದ್ದಾನೆ. ಮಲಗಿ ವಿಶೇಷವಾಗಿ ಚೂರು ಬಾಯಿ ಆಕಳಿಸಿದ. ಆಕಳಿಸಿದಾಗ ಆ ಬಾಯಿಯಲ್ಲಿ ಏನು ಕಾಣಿಸ್ತು ಅವನಿಗೆ ಆಕೆಗೆ ಅಂತ ಹೇಳ್ತಾ ಇದ್ದಾರೆ. ಖಂ ರೋದಸಿ ಜ್ಯೋತಿ ರಣೀಕಮಾಶಾಹ ಸೂರ್ಯಂದು ವಕ್ನಿ ಶ್ವಸನಾಂಬುಧೀಂಶ್ಚ ದ್ವೀಪಾನ್ ನಗಾಂ ಸದ್ದುಹಿತ್ರೂರ್ವನಾನಿ ಭೂತಾನಿ ಯಾನಿ ಸ್ಥಿರಜಂಗಮಾನಿ. ಎಲ್ಲ ಆಕಾಶ, ಭೂಮಿ, ನಾನಾ ಪ್ರಾಣಿಗಳು, ನಕ್ಷತ್ರ, ಗ್ರಹಗಳು, ಎಲ್ಲವೂ, ದ್ವೀಪಗಳು, ಇಡೀ ಭೂಮಂಡಲವೆಲ್ಲ ದೇವರ ಬಾಯಿಯಲ್ಲಿ ಕಾಣುತ್ತಾ ಇದೆ. ಅದನ್ನು ನೋಡಿ ಸಾವಿಕ್ಷ ವಿಶ್ವಂ ಸಹಸಾ ರಾಜನ್ ಸಂಜಾತ ವೇಪತು ಸಮ್ಮಿಲ್ಯ ಮೃಗಶಾಭಾಕ್ಷಿ ನೇತ್ರೇ ಆಸೀತ್ ಸುವಿಸ್ಮಿತ. ಆಕೆ ವಿಶೇಷವಾಗಿ ಆ ಕೃಷ್ಣನ ಬಾಯಿಯಲ್ಲಿ ಈ ಎಲ್ಲವರ ನೋಡಿ ತುಂಬ ಆಶ್ಚರ್ಯಪಡ್ತಾ ಮೈ ಎಲ್ಲ ಕಂಪಿಸಿ ಹೋಗ್ತಾ ಇದೆ. ಅವಾಗ ಆಶ್ಚರ್ಯದಿಂದ ಹಗೆದು ಬಿಟ್ಲು. ನಂತರ ಒಂದು ದಿನ ಗರ್ಗಾಚಾರ್ಯರು ಬರ್ತಾ ಇದ್ದಾರೆ, ಯಾದವರ ಪುರೋಹಿತರು. ತಾವಾಗಿ ಬಂದದ್ದನ್ನು ನೋಡಿ ನಂದಗೋಪ ಎದ್ದು ಅವರಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಪೂಜೆಯನ್ನು ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಹತ್ರ ವಸುದೇವ ಕಳಿಸಿದ್ದಕ್ಕೆ ಬಂದಿದ್ದೇನೆ. ನಿಮ್ಮ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ನಾಮಕರಣ ಮಾಡಬೇಕು. ಆವಾಗ ನಂದಗೋಪ ಹೇಳಿದ, ಹೌದು ಹೌದು, ನಮ್ಮ ಮಕ್ಕಳಿಗೆ ನಾಮಕರಣ ಮಾಡಬೇಕು, ನಾನೇ ಕರೆಸಬೇಕು ಅಂತ ಕೇಳ್ತಾ ಇದ್ದೆ. ಆವಾಗ ರಹಸ್ಯದಲ್ಲೇ, ಅಂದರೆ ಹೆಚ್ಚಿಗೆ ಆಡಂಬರ ಮಾಡಿದರೆ ಪುನಃ ಇವನಿಗೆ ಗೊತ್ತಾಗುತ್ತೆ ಕಂಸನಿಗೆ, ಆದ್ದರಿಂದ ರಹಸ್ಯದಲ್ಲೇ ಇಬ್ಬರ ಹುಡುಗರಿಗೆ ನಾಮಕರಣ ಮಾಡಿಬಿಡೋಣ ಅಂತ ಹೇಳಿ ದೊಡ್ಡವನಿಗೆ ಬಲ ರಾಮ ಅಂತ ಹೆಸರಿಟ್ಟರು. ಯಾಕೆ, ಇವ ಬಲಿಷ್ಠ ಹೌದು, ಎಲ್ಲರನ್ನ ತನ್ನ ಸ್ವಭಾವದಿಂದ ಸಂತೋಷಗೊಳಿಸ್ತಾನಾದ್ದರಿಂದ ಬಲರಾಮ ಅಂದರು. ನಂತರ ಎರಡನೇ ಅವನನ್ನು ವಿಶೇಷ ಹೇಳ್ತಾ ಇದ್ದಾರೆ, ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಥತೆ ಗುಣಕರ್ಮಾನು ರೂಪಾಣಿ ತಾನ್ಯಹಂ ಭೇದನೋ ಜನಾ. ಹೇಳ್ತಾ ಇದ್ದಾರೆ, ನಿನ್ನ ಎರಡನೇ ಮಗ ಇದ್ದಾನಲ್ವ ಈತ, ಇವನಿಗೆ ತುಂಬ ಹೆಸರುಗಳಿವೆ. ಎಂಥ ಹೆಸರುಗಳು ಅಂದರೆ ಗುಣ ಕರ್ಮ ಅನುರೂಪಾಣಿ, ಅವನ ಕೆಲಸ ಅವನ ಗುಣಕ್ಕೆ ತಕ್ಕಂತೆ ಹೆಸರುಗಳು ಬಂದಿವೆಪ್ಪ, ಅವೆಲ್ಲ ವಿಶೇಷವಾಗಿದೆ, ಜನರಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ, ಇವ ಯಾರೋ ಅಲ್ಲ, ಇವ ವಿಶೇಷವಾಗಿರತಕ್ಕಂಥ ನಾರಾಯಣ ಸಮನಾಗಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇವನಿಂದಾಗಿ ಹಿಂದೆ ಸಾಧುಗಳೆಲ್ಲ ಕಳ್ಳರು ತೊಂದರೆ ಕೊಡ್ತಾ ಇದ್ದರೆ ಇವನ ಅನುಗ್ರಹದಿಂದಲೇನೆ ಅವರೆಲ್ಲ ಆ ಕಳ್ಳರನ್ನು ಗೆದ್ದು ಸಂತುಷ್ಟರಾಗಿದ್ದಾರಯ್ಯ. ಇವನಿಗೆ, ಇವನಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಯಶವಶ್ರೇಯ ಆದಾಶ್ಚತ ಗೋಪ ಗೋಕುಲ ನಂದನ ಅನೇನ ಸರ್ವದುರ್ಗಾಣಿ ಯೂಯಂ ಅಂಜಸ್ತರಿಷ್ಯಥ. ಇವನಿಗೆ, ಇವನಿಮಗೆಲ್ಲ ಒಳ್ಳೆದನ್ನು ಮಾಡ್ತಾನೆ, ಇವನಿಂದ ನಿಮಗೆ ಎಲ್ಲ ಕಷ್ಟಗಳು ಪಾರಾಗುತ್ತೆ ಎಂಬುದನ್ನು ಅವರು ಹೇಳಿ ಇವನು ನಾರಾಯಣ ಅಂತ ತಿಳಿಯಬೇಕು. ಶ್ರೇಯ ಕೀರ್ತ್ಯ ಅನುಭಾವೇನ ಗೋಪಾಯಸ್ವ ಸಮಾಹಿತ, ಒಳ್ಳೆ ಕೀರ್ತಿಯಿಂದ ಸಂಪತ್ತಿನಿಂದ ಎಲ್ಲ ರೀತಿಯಿಂದ ಇವನು ನಾರಾಯಣನ ಸಮಾನನಾಗಿದ್ದಾನೆ ಅಂತ ಹೇಳಿ ಗರ್ಗಾಚಾರ್ಯರು ತಮ್ಮ ಮನೆಗೆ ಹೋದ ಕೂಡಲೇ ನಂದ ಸಂತೋಷವಾಗಿ ಆ ಮಗನನ್ನು ನೋಡಿ ಆನಂದ ಪಡ್ತಾ ಇದ್ದಾನೆ, ನಾರಾಯಣನೇ ಬಂದಿದ್ದಾನೆ ಅಂತ ಸಂತೋಷ ಪಡ್ತಾ ಇದ್ದಾನೆ. ಅಷ್ಟರೊಳಗೆ ಕಾಲ ಸ್ವಲ್ಪ ಆಗ್ತಾ ಬಂದಾಗ ಕಾಲೇನ ವ್ರತ ಅಲ್ಪೇನ ಗೋಕುಲೇ ರಾಮಕೇಶವವು ಜಾನುಭ್ಯಾಂ ಸಹಪಾಣಿಭ್ಯಾಂ ರಂಗಮಾಣವು ವಿರೇಚು ಚೇರತು. ಇವರು ಮಲಗಿದವರು ಮಗ್ಗಲಾಗಿ ನಂತರ ವಿಶೇಷವಾಗಿ ಅಂಬೆಗಾಲಿಡ್ತಾ ಬರ್ತಾ ಇದ್ದಾರೆ. ಅಂಬೆಗಾಲಿಡ್ತಾ ಇಡೀ ಮನೆಯಲ್ಲೇ ತಿರುಗಾಡಿ ಬಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅಂತ ಎಲ್ಲರೂ ಅವರನ್ನು ಇದು ಮಾಡುತ್ತಾ ಇದ್ದಾರೆ, ಅಡ್ಡಿ ಮಾಡುತ್ತಾ ಇದ್ದಾರೆ, ಹೊರಕ್ಕೆ ಹೋಗ್ತಾ ಇದ್ದಾರೆ. ಇವರು ಹೊರಗೆ ಹೋಗುವುದನ್ನು ನೋಡಿ ಎಲ್ಲರ ಮನೆಗಳಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾರೆ. ದೇವತೆಗಳೇ ಬಂದಿದ್ದಾರೆ, ದೇವರ ಜೊತೆಗೆ ಆಡಲಿಕ್ಕಾಗಿ ಆ ವಯಸ್ಸಿನಲ್ಲಿ ಎಲ್ಲರೂ ಕಾದುಕೊಂಡಿದ್ದಾರೆ. ಇವರು ಹೊರಗೆ ಬಂದು ಕೂಡಲೇ ಎಲ್ಲರ ಮನೆಗಳಿಂದ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಹೊರಗೆ ಬರ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಆ ಒಂದು ಗೋಕುಲದಲ್ಲಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಘೋಷ ಪ್ರಘೋಷ ರುಚಿರ ವ್ರಜ ಕರ್ದಮೇಶು, ಅಲ್ಲಿರ್ತಕ್ಕಂಥ ಎಲ್ಲ ಮನೆ ಮನೆಗಳು ಆ ಮನೆಗಳ ಸಂಧಿಗಳಲ್ಲಿರ್ತಕ್ಕಂಥ ರುಚಿರ ಕರ್ದಮೇಶು ಅಂದರು. ಅಂದರೆ ಒಳ್ಳೆ ರುಚಿ ಅಂದರೆ ಸಂತೋಷಪ್ರದವಾದಂಥ ಕೆಸರುಗಳಂತೆ ರುಚಿರ ಅಂತ ಹೇಳ್ತಾರೆ. ಅಂದರೆ ಏನು ಅಂದರೆ ಅಲ್ಲೇನೋ ಕೆಸರಿತ್ತು, ಆ ಕೆಸರೆಂಥದ್ದು ಅಂದರೆ ಎಲ್ಲ ಗೋವುಗಳ ಗೋಮಯ ಗೋಮೂತ್ರದಿಂದ ಏರ್ಪಟ್ಟದ್ದು, ಬಹಳ ಪವಿತ್ರವಾದ, ಅದಕ್ಕೆ ರುಚಿರ ಅಂತ ಹೇಳ್ತಾ ಇದ್ದಾರೆ. ಅಂಥ ಎಲ್ಲ ಕೆಸರು ಮನೆ ಮನೆಗಳ ಮಧ್ಯದಲ್ಲಿ ಇದ್ದಾಗ ಆ ಕೆಸರಲ್ಲಿ ಹೋಗಿ ಹುಡುಗರೆಲ್ಲರೂ ಮುಳುಗಿ ಆಡ್ತಾ ಇದ್ದಾರೆ, ಒಬ್ಬರ ಜೊತೆಗೆ ಒಬ್ಬರು ಯುದ್ಧ ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಕೃಷ್ಣನ ಮೈಯೆಲ್ಲ ಕೆಸರಾಗಿದೆ, ಮುಖ ಎಲ್ಲ ಕೆಸರಾಗಿದೆ, ಎಲ್ಲರೂ ಆಟ ಆಡ್ತಾ ಇರುವ ಕಾಲಕ್ಕೆ ತಾಯಂದಿರು ಕರೀತಾ ಇದ್ದಾರೆ. ಕರೆದಾಗ ಎಲ್ಲರೂ ಕೂಡ ತನ್ನಾದ ಹೃಷ್ಟ ಮನಸ್ಸು ಅನಸುತ್ತ ಲೋಕಂ ಮುಗ್ಧ ಪ್ರಭೀತ ಬದ ಉಪಯೇತು ಅಂತಿ ಮಾತ್ರೋಹೋ. ವಿಶೇಷವಾಗಿ ತಾಯಂದಿರು ಕರೆದದನ್ನು ಕೇಳಿ ಎಲ್ಲರೂ ಹೆದರಿದಂತೆ ಅವರವರ ಮನೆಗಳಿಗೆ ಓಡಿ ಓಡಿ ಅಂಬೆಗಾಲಿಡ್ತಾ ಹೋಗ್ತಾ ಇದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ, ಹೇಗಿದ್ದಾನಿವ ಅಂತ ಹೇಳ್ತಾ ಇದ್ದಾರೆ. ತನ್ನ ಮಾತರವು ನಿಜ ಸುತವು ಘೃಣಯ ಸ್ರವಂತ್ಯವು ಪಂಕಾಂಗ ರಾಗ ರುಚಿರವು ಉಪಗೃಹ್ಯ ದುರ್ಭ್ಯಾಂ ದತ್ವ ಆಸ್ತನಂ ಪ್ರಭಿಪತೋಸ್ಮ ಮುಖಂ ನಿರೀಕ್ಷ್ಯ ಮುಗ್ಧ ಸ್ಮಿತಾಲ್ಪ ದಶನಂ ಯಯತು ಪ್ರಮೋದಂ. ಪಂಕಾಂಗ ರಾಗ ರುಚಿರವು ಆ ಕೃಷ್ಣ ಬಲರಾಮ ಹೇಗೆ ಬಂದರು ಅಂದರೆ ಮೈ ತುಂಬ ಕೆಸರು. ಒಂದ್ಸಲ ನಾವು ಚಿಂತನೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಮೈಯೆಲ್ಲ ಕೆಸರು ಹಚ್ಕೊಂಡಿದ್ದಾರೆ, ಆ ಕೆಸರಿಂದ ಆ ಮೈಯೆಲ್ಲ ಕೂಡ ತುಂಬಿ ಹೋಗಿದೆ, ಕಣ್ಣು ಮಾತ್ರ ಆ ಕೆಸರು ಮಧ್ಯದಲ್ಲಿ ಕಾಣ್ತಾ ಇದೆ. ಅವರನ್ನು ನೋಡಿ ಅಯ್ಯೋ ಮಕ್ಕಳು ಹೀಗಾದ್ರಲ್ಲ ಅಲ್ಲಿ ಹೋಗಿ ಆಡಿ ಬಂದ್ರಲ್ಲ ಅಂಥೇಳಿ ಅವರನ್ನು ಹಾಗೆ ಉಪಗ್ರಹ ದೌರ್ಭ್ಯ, ಅಯ್ಯೋ ಈ ಮಕ್ಕಳು ಕೆಸರಿದೆ ಅಂತ ಅವರಿಗೆ ಒಂದು ಕೊಡ ನೀರು ಸುರಿದು ಅವರನ್ನ ಮೇಲೆ ಕರ್ಕೊಂಡಿಲ್ಲ, ಕೆಸರು ಸಹಿತವಾಗಿ ಅವರು ಅಪ್ಪಿಕೊಳ್ತಾ ಇದ್ದಾರೆ. ಇವರ ಮುಖ ಮೈಯೆಲ್ಲ ಕೆಸರಾಗ್ತಾ ಇದೆ, ಹಾಗೆ ಅವರಿಗೆ ಸ್ತನವನ್ನು ಕೊಡ್ತಾ ಇದ್ದಾರೆ. ದತ್ವಾ ಸ್ತನಂ ಪ್ರಪಿಬತೋಸ್ಮ ಮುಖಂ ನಿರೀಕ್ಷ್ಯ ಮುಗ್ಧ ಸ್ಮಿತಾಲ್ಪ ದಶನಂ ಯಯತು ಪ್ರಮೋದಂ. ಅವರಿಗೆ ಹಾಲು ಕೊಡ್ತಾ ಇದ್ದಾರೆ ಆ ಮಕ್ಕಳು. ಆ ಕೃಷ್ಣ ಬಲರಾಮ ಇಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಮಗು ಸ್ತನವನ್ನು ಬಾಯಲ್ಲಿ ಇಟ್ಕೊಂಡ ಕಾಲಕ್ಕೆ ಪೂರ್ಣವಾಗಿ ಬಾಯಲ್ಲಿ ಇಟ್ಟುಕೊಳ್ಳದೆ ಚೂರು ಬಾಯಲ್ಲಿ ಇಟ್ಟುಕೊಂಡು ಸ್ವಲ್ಪ ಮುಖ ತಿರುಗಿಸಿದಾಗ ಅರ್ಧದಲ್ಲಿ ಸ್ತನ ಇರುತ್ತೆ, ಅರ್ಧ ಬಾಯಿ ಖಾಲಿ ಇರುತ್ತೆ. ಅದರಿಂದ ನಗ್ತಾ ಇದ್ದಾರಂತೆ ಒಂದು ಕಡೆ, ಒಂದು ಕಡೆ ಹಾಲು ಕುಡಿತಾ ಇದ್ದಾರಂತೆ, ಕಣ್ಣಿಂದ ತಾಯಿ ಕಡೆ ನೋಡಿ ನಗ್ತಾ ಇದ್ದಾರಂತೆ. ಅಲ್ಪದಶನಂ ಅಂತ ಅಂದರೆ ಚೂರು ಹಾಲನ್ನು ಕುಡಿದಂತೆ ಮಾಡಿ ಮತ್ತು ವಿಶೇಷವಾಗಿ ಮುಗ್ಧಸ್ಮಿತ ನಗು ನಗ್ತಾ ಇದ್ದಾರಂತೆ ಇವರನ್ನು ನೋಡಿ. ಅಂದರೆ ನಾವು ಆಟ ಆಡಿ ಬಂದದ್ದಕ್ಕೆ ತಾಯಿ ಸಿಟ್ಟು ಬಂತೇನೋ ಅಂತ ನೋಡಿ, ಸಿಟ್ಟಿಲ್ಲದ ನೋಡಿ ನಗ್ತಾ ಇದ್ದಾರಂತೆ. ಅದನ್ನು ನೋಡಿ ತಾಯಿಯಂದರು ಸಂತೋಷ ಪಡ್ತಾ ಇದ್ದಾರೆ. ನಂತರ ಯರ್ಯಾಗತಾಜಿನಮಣೀಯ ಕುಮಾರ ಲೀಲಾವಂತರ್ವ್ರಜೇ ತದಬಲಾಹ ಗೃಹೀತ ಪುಚ್ಛೈ ವತ್ಸೈ ಇತಸ್ತಃ ಉಭೌ ಅನುಕೃಷ್ಯಮಾಣೌ ಪ್ರಕ್ಷಂತ ಉತ್ಸ್ಮೃತ ಗೃಹಾ ಜಗೃಹರ್ಹಸಂತ್ಯಃ. ಈ ದೋಗಾಡುವಂತಹ ಸ್ಥಿತಿಯಲ್ಲೇ ಅಲ್ಲಿ ಚಿಕ್ಕ ಚಿಕ್ಕ ಕರುಗಳೆಲ್ಲ ಇತ್ತು. ಇವರೆಲ್ಲ ಒಬ್ಬರು ಇಬ್ಬರಲ್ಲ, ತುಂಬ ಜನ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಆ ಕರುಗಳು ತುಂಬ ಇವೆ, ಎಲ್ಲರೂ ಕರುಗಳ ಬಾಲವನ್ನು ಹಿಡ್ಕೊಳ್ತಾ ಇದ್ದಾರೆ. ಆ ಪುಚ್ಛವನ್ನು ಹಿಡ್ಕೊಂಡು ಕೂಡಲೇ ಕರುಗಳು ಓಡ್ತಾ ಇವೆ, ಇವರು ಸರಸರಸರ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಅದನ್ನು ನೋಡಿ ಎಲ್ಲರ ನಗ್ತಾ ಆ ಇವರೆಲ್ಲರನ್ನ ಹತ್ತಿರ ಕರ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಇವ್ರು ಯಾರು ನಮ್ಮ ಮಕ್ಕಳಂತೆ, ಇಲ್ಲಿ ಲೀಲಾ ಅಂತ ಯಾಕೆ ಶಬ್ದ ಹಾಕಿದ್ರು ಇದಕ್ಕೆ? ಅಂದರೆ ನಮ್ಮ ಮಕ್ಕಳು ಹೀಗೆ ಆಡಬಹುದು, ಅದರಂತೆ ಇವರು ಆಡಿದ್ದಾರಲ್ಲ, ಏನು ದೊಡ್ಡಸ್ತಿಗೆ ಅಂತ ಹೇಳಿದರೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಚಿಕ್ಕ ಹುಡುಗರಿದ್ದಾಗ ಆಡಿರಬಹುದು, ಈಗ ದೊಡ್ಡವರಾದ ಮೇಲೆ ಆ ಥರ ಮೈ ಮೇಲೆ ಬಟ್ಟೆ ಇಲ್ಲದೆ ಆಡಲಿಕ್ಕಾಗುತ್ತಾ, ಅಯ್ಯೋ ಅಂತ ನಾಚಿಕೊಂಡು ಹೋಗ್ತೀವಿ. ದೇವ ಅವನು ಪೂರ್ಣ ಬುದ್ಧಿ ಅಂದರೆ ತುಂಬ ದೊಡ್ಡವ, ಆದರೆ ಅವನು ಚಿಕ್ಕವನಾದರ ಅಂದರೆ ಚಿಕ್ಕವರಂತೆ ಬುದ್ಧಿಯನ್ನು ಕಳ್ಕೊಂಡಿಲ್ಲ, ದೊಡ್ಡವರಂತೆ ಪೂರ್ಣವಾದ ಬುದ್ಧಿ ಆತನದ್ದು. ಒಂದು ವೇಳೆ ನೋಡಿ ನಿಮಗೆ ಸರಿಯಾಗಿ ತಲೆಗೆ ಬರಬೇಕಾದರೆ, ನಾವೇ ದೊಡ್ಡವರಾದವರನ್ನು ಯಾರಾದರೂ ಯೋಗಿಗಳು ಒಂದು ಶರೀರ ಮಾತ್ರ ಚಿಕ್ಕವರನ್ನಾಗಿ ಮಾಡಿಬಿಟ್ರೆ, ನಮ್ಮ ಬುದ್ಧಿ ಎಲ್ಲ ಹಾಗೇ ಇದೆ, ಶರೀರ ಮಾತ್ರ ಚಿಕ್ಕದಾಗಿದೆ, ಅವಾಗ ನಾವೇನು ಮಾಡ್ತೀವಿ? ಚಿಕ್ಕ ಶರೀರ ಎಲ್ಲ ಮೈ ಎಲ್ಲ ಏನಿಲ್ಲ, ಬರೇ ಮೈಯಲ್ಲಿ ಇದ್ದೀವಿ ಅಂದ್ಕೊಳ್ಳಿ, ಚಿಕ್ಕ ಹುಡುಗರಾಗಿದ್ದೀವಿ ನಾವು. ಬುದ್ಧಿ ಮಾತ್ರ ದೊಡ್ಡದೇ, ಇದೇ ಮೆಚ್ಯೂರಿಟಿ ಹೀಗೇ ಇದೆ, ಶರೀರ ಮಾತ್ರ ಚಿಕ್ಕದು ಮಾಡಿದರು. ಅವಾಗ ಹೇಳಿದರು, ನೀವು ಹೋಗಿ ರೋಡಲ್ಲಿ ಆಡ್ಕೊಳ್ಳಿ ಅಂದರೆ ಆಡ್ತೀರಾ? ನಾಚಿಕೆ ಆಗ್ತಾ ಇರುತ್ತೆ, ಬೇಡ ಬೇಡ ಅಂತ ಮನೆಯಲ್ಲೇ ಕೊಡ್ತೀರಾ? ಶರೀರ ಚಿಕ್ಕದಾದರೂ ಬುದ್ಧಿ ದೊಡ್ಡದಿರುತ್ತೆ, ಬುದ್ಧಿ ಯಾರದ್ದು ದೊಡ್ಡದಾಗಿರುತ್ತೆ ಅವರು ಚಿಕ್ಕವರಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಎಲ್ಲರಿಗಿಂತ ದೊಡ್ಡ ಬುದ್ಧಿ, ಪರಮ ವಿರಕ್ತ, ದೊಡ್ಡವ, ಗಂಭೀರ, ಅಂಥವ ಚಿಕ್ಕ ರೂಪದಿಂದ ಬಂದಿದ್ದಾನೆ. ಹೇಗೆ ನಾವು ದೊಡ್ಡವರೇ ಚಿಕ್ಕ ರೂಪ ಪಡೆದಂತೆ ಸ್ವಾಮಿ ಬಂದಿದ್ದಾನೆ, ಆದರೆ ಹೇಗೆ ಆಡ್ತಾ ಇದ್ದಾನೆ ಅಂದರೆ ಚಿಕ್ಕ ಹುಡುಗರಿಗೂ ಅಯ್ಯೋ ಸಂಶಯ ಬರಲಿಕ್ಕಿಲ್ಲ, ಆ ಥರ ಆಡ್ತಾ ಇದ್ದಾನೆ. ಅದಕ್ಕೆ ದೇವರ ಆ ಚೇಷ್ಟೆಗಳನ್ನು ಲೀಲಾ ಅಂತ ಕರೆದರು. ನಮ್ಮ ಹುಡುಗರು ನಾವು ಮಾಡಿದ್ದನ್ನು ನೆನೆದರೆ ಒಂದಿಷ್ಟು ಸಮಯ ಮುಂದಕ್ಕೆ ಹೋಗ್ಬೋದು, ಟೈಮ್ ಪಾಸ್ ಅಂತ. ಆದರೆ ಅದೇ ಚೇಷ್ಟೆಗಳನ್ನು ದೇವರು ಮಾಡಿದ್ದನ್ನು ನೆನೆದರೆ ನಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತೆ, ಹಾಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಮೋಕ್ಷವೇ ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತನ ಆಟಗಳನ್ನೆಲ್ಲ ವಿಶೇಷವಾಗಿ ನೆನೆಯುತ್ತಾ ನೆನೆಯುತ್ತಾ ಬರ್ತಾ ಇದ್ದಾರೆ. ಅವರು ಆಡಿದ್ದನ್ನು ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಮೊದಲೇ ಸುಂದರರು, ಅಷ್ಟೇ ಅಲ್ಲ ವಿಶೇಷವಾಗಿರ್ತಕ್ಕಂಥ ಭಗವಂತನೇ ಬಂದಿದ್ದಾನೆ, ಎಲ್ಲರ ಮನಸ್ಸಿನಲ್ಲಿ ಮುದ್ರೆ ಹಾಕ್ತಾ ಇದ್ದಾನೆ, ಎಲ್ಲರೂ ಅವರನ್ನೇ ನೋಡ್ತಾ ಇದ್ದಾರೆ. ಅವರ ನಮ್ಮ ಹುಡುಗರೇ ಚಿಕ್ಕ ಚಿಕ್ಕವರು ಏನು ಚೇಷ್ಟೆಗಳು ಮಾಡಿರ್ತಾರೆ ಅದನ್ನೇ ತಂದೆ ತಾಯಿಯರು ಮನೆಯಿದ್ದವರು ನೆನೀತಾ ಇರ್ತಾರೆ, ನಗತಾ ಇರ್ತಾರೆ. ಅಂತಹದ್ದು ಕೃಷ್ಣ ಮಾಡಿದ್ದನ್ನು ನೋಡಿ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಎಲ್ಲರ ಹೃದಯದಲ್ಲಿ ಕೃಷ್ಣ ತನ್ನ ಲೀಲೆಗಳ ಮೂಲಕ ಪ್ರವೇಶ ಮಾಡತಾ ಇದ್ದಾನೆ. ಅಲ್ಲಿ ಮತ್ತು ಹೇಳುತ್ತಾರೆ, ಅವರ ನೋಡಿದ್ರು ಅದಕ್ಕೆ ಕೃಷ್ಣ ಅವರ ಹೃದಯದಲ್ಲಿ ಪ್ರವೇಶ ಮಾಡಿದ, ಮತ್ತೆ ನಮಗೇಗೆ ಅಂತ ಹೇಳಿದರೆ ನಾವು ಅದನ್ನ ಮನಸ್ಸಿನಲ್ಲಿ ಅನುಭವಿಸಬೇಕು. ಅಯ್ಯೋ ಹಾಗೇನ್ರಿ, ಎದುರಿಗೆ ನೋಡಿದರೇನೆ ಅನುಭವಿಸೋದು ಕಷ್ಟ ನಮಗೆ. ಅಂಥದ್ದು ಹೀಗೆ ಅಂದರೆ ಅದಕ್ಕೆ ಭಾಗವತಾದಿಗಳು ಕೇಳುವಾಗ ನಾವು ಇಲ್ಲಿದ್ದರೂ ನಾವು ಆ ಪ್ರದೇಶಕ್ಕೆ ಮನಸ್ಸಿನಿಂದ ಹೋಗ್ಬಿಡ್ಬೇಕು. ಆ ಒಂದು ಹಳ್ಳಿ ಪ್ರಾಂತ, ಅಲ್ಲಿರತಕ್ಕಂಥ ಆಕಳು, ಆದ್ಮೇಲೆ ಅಲ್ಲಿರುವ ವ್ಯವಸ್ಥೆ, ಅಲ್ಲಿ ಕೃಷ್ಣ ಆಡಿದ್ದು ಎಲ್ಲ ಮನಸ್ಸಿನಿಂದಲೇ ನಾವು ಫೀಲ್ ಆಗ್ತಾ ಬರಬೇಕು. ಆ ಥರ ನಾವಾದರೆ ಖಚಿತವಾಗಿ ನಮಗೂ ಕೂಡ ವಿಶೇಷವಾಗಿರತಕ್ಕಂಥ ಹೃದಯದಲ್ಲಿ ದೇವರು ಪ್ರವೇಶ ಮಾಡಿಯೇ ಮಾಡ್ತಾನೆ. ಅದು ಭಾಗವತದ ಉದ್ದೇಶ ಆಗಿದೆ. ಏನು ಕೃಷ್ಣ ಇದ್ದಾಗ, ಏನು ಭೂಮಿಯ ಮೇಲೆ ಕೃಷ್ಣ ಆಡತಾ ಇದ್ದಾಗ ಏನು ಲಾಭ ಆಗಿತ್ತು ಜನಕ್ಕೆ, ಅದೇ ಲಾಭ ಈಗಲೂ ಭಾಗವತ ಕೇಳಿದಾಗ ಯಾರು ಅದನ್ನು ಅನುಭವಿಸಿ ಕೇಳುತ್ತಾರೋ ಅವರಿಗಂಥ ಲಾಭ ಆಗಲಿ ಅಂತಲೇ ಕೃಷ್ಣ ಭಾಗವತದಲ್ಲಿ ತಾನೇ ಪ್ರವೇಶ ಮಾಡಿ ಅದನ್ನು ಕೇಳುವವರ ಹೃದಯದಲ್ಲಿ ತಾನೇ ಪ್ರವೇಶ ಮಾಡಿಬಿಡ್ತಾನೆ. ಅಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೃಷ್ಣ ಬಲರಾಮ ಎಲ್ಲರೂ ಕೂಡ ದೊಡ್ಡವರಾಗ್ತಾ ಇದ್ದಾರೆ, ಚೂರು ದೊಡ್ಡವರಾದರು. ನಂತರ ಎಲ್ಲರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಕಾಲ್ಕಾಲೇನ ಅಲ್ಪೇನ ರಾಜರ್ಷೇ ರಾಮಕೃಷ್ಣಶ್ಚ ಗೋಕುಲೇ ಅಘೃಷ್ಟ ಜಾನುಹಿ ಪದ್ಭಿಹಿ ವಿಚಕ್ರ ಮಧುರಂಜಸ. ತಪ್ಪೆಜ್ಜೆ ಹಾಕ್ತಾ ನಿಂತರಂತೆ. ಜಗತ್ತನ್ನೇ ನಡೆಸುವಂತಹ ಭಗವಂತನನ್ನು ನೋಡಿ, ಅವನು ತಪ್ಪು ಹೆಜ್ಜೆ ಹಾಕೋದನ್ನು ನೋಡಿ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಏ ಸ್ವಾಮಿ, ನೀನೇ ಎಲ್ಲರಿಗೆ ಹೆಜ್ಜೆ ಹಾಕಿಸುವವ, ನೀನು ತಪ್ಪು ಹೆಜ್ಜೆ ಹಾಕಿದಂತೆ ನಾಟಕ ಮಾಡ್ತಾ ಇದೆಯಲ್ವಾ. ನಂತರ ಕೃಷ್ಣ ತನ್ನ ವ್ರಜ ಬಾಲಕರಿಂದ ಕೂಡಿಕೊಂಡು, ಸಹ ರಾಮೋ ವಜಸ್ತ್ರೀಣಾಂ ಚಿಕ್ರೀಡೆ ಜನಯನ್ಮುದಂ, ಆ ಎಲ್ಲ ಗೋಪ ಸ್ತ್ರೀಯರಿಗೆ ಆನಂದ ಕೊಡಲಿಕ್ಕಾಗಿ ಎಲ್ಲರ ಮುಂದೆ ಆಟ ಆಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಎಲ್ಲರ ಮನೆಗಳಿಗೆ ಹೋಗಿ ಎಲ್ಲ ಕದ್ದು ತಿಂದು ಎಲ್ಲ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡಬೇಕಾದರೆ ಒಂದು ವಿಶೇಷವಾಗಿರತಕ್ಕಂಥ ಮನೆಗೆ ಹೋಗ್ತಾನೆ, ಅಲ್ಲಿ ಹಾಲು ಕುಡಿತಾನೆ. ಇನ್ನೊಂದು ಮನೆಗೆ ಹೋಗ್ತಾನೆ, ಮೊಸರು ತಿಂತಾನೆ. ಇನ್ನೊಂದು ಕಡೆ ಬೆಣ್ಣೆ ತಿಂತಾನೆ. ಇನ್ನೊಂದು ಕಡೆ ಏನೋ ಆಟ ಆಡ್ತಾನೆ. ಇನ್ನೊಂದು ಕಡೆ ಈ ಕರುಗಳನ್ನೆಲ್ಲ ಬಿಡ್ಬಿಡ್ತಾನೆ, ನಾನಾ ರೀತಿ ಮಾಡ್ತಾನಲ್ಲ. ಅಂದರೆ ನಮ್ಮ ತಲೆಗೆ ಬರುತ್ತೆ, ಒಂದು ಕಡೆ ಬಂದ, ಸ್ವಲ್ಪ ಹೊತ್ತಿದ್ದು ಹಾಲು ಕುಡ್ದ, ನಂತರ ಅದೇ ಪಕ್ಕ ಮನೆಗೆ ಹೋದ, ಅಲ್ಲಿ ಮೊಸರು ತಿಂದ ಅಂತ ಈ ರೀತಿ ಕಲ್ಪನೆ ನಾವು ಭಾಗವತ ಕೇಳಿದಾಗೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಆ ಕಲ್ಪನೆ ಬೇಡ. ಏಕಕಾಲದಲ್ಲಿ ಅಲ್ಲಿ ಎಷ್ಟು ನೂರಾರು ಮನೆಗಳಿತ್ತು, ಅಷ್ಟು ಮನೆಗಳಿಗೆ ನೂರಾರು ರೂಪಗಳಿಂದ ಕೃಷ್ಣ ಹೋದ. ಏಕಕಾಲದಲ್ಲಿ ಒಂದು ಮನೆಯಲ್ಲಿ ಹಾಲು ಕುಡಿಯುತ್ತಾ ಇದ್ದ, ಇನ್ನೊಂದು ಮನೆಯಲ್ಲಿ ವಿಶೇಷವಾಗಿರತಕ್ಕಂಥ ಮೊಸರನ್ನು ತಿಂತಾ ಇದ್ದ, ಇನ್ನೊಂದು ಕಡೆ ಬೆಣ್ಣೆ ತಿಂತಾ ಇದ್ದ, ಇನ್ನೊಂದು ಕಡೆ ಅವರ ಮನೆಯಲ್ಲಿ ತನಗೆ ಕೊಡದ ಏನು ಕೊಟ್ಟಿಲ್ಲ ಅಂತ ಗಡಿಗೆಗಳನ್ನು ಮೊಳಕೆಗಳನ್ನೆಲ್ಲ ಒಡೆದು ಹಾಕ್ತಾ ಇದ್ದ. ಇನ್ನೊಂದು ಕಡೆ ಅದು ತುಂಬ ವರ್ಣನೆ ಮಾಡ್ತಾರೆ ವಾದಿರಾಜಗುರು ಸಾರ್ವಭೌಮರು. ಕೃಷ್ಣ ಇಷ್ಟು ಮಾತ್ರ ಮಾಡಿದ್ದಲ್ಲ, ಬರೇ ತಿಂದು ಒಡೆದು ಹಾಕಿದ್ದು ಮಾತ್ರ ಅಲ್ಲ, ಯಾರಾದರೆ ತಾನು ಬಂದರೆ ತನಗಾಗಿ ಹಾಲು ಮೊಸರು ಬೆಣ್ಣೆ ಬಚ್ಚಿಟ್ಟು ಕೃಷ್ಣ ಕೊಡಬೇಕು ಅಂತ ಇಟ್ಕೊಂಡಿರ್ತಾರೆ. ಅಂಥವರ ಮನೆಗೆ ಹೋಗಿ ಅದನ್ನು ಮೂರು ಪಟ್ಟು ನಾಲ್ಕು ಪಟ್ಟು ಹತ್ತು ಪಟ್ಟು ಬೆಳೆಸ್ತಾ ಇದ್ದಾನೆ, ಸಮೃದ್ಧಿಯನ್ನು ಕೊಡ್ತಾ ಇದ್ದಾನೆ. ನಂತರ ಯಾರ ಯಾರ ಮನೆಗಳಲ್ಲಿ ವೃದ್ಧರಾದವರು ಮಲಗಿದ್ರೆ, ಮೈಕೈ ನೋವುಗಳಿಂದ ಒದ್ದಾಡ್ತಾ ಇದ್ರೆ, ತನ್ನ ಹಿಂಡಿನಿಂದ ಅಲ್ಲಿಗೆ ಹೋಗಿ ಅವರ ಕೈಕಾಲುಗಳನ್ನು ಒತ್ತಿ ಸಂತೋಷ ಕೊಡ್ತಾ ಇದ್ದಾನೆ. ಯಾರ್ಯಾರ ಮನೆಗಳಲ್ಲಿ ವೃದ್ಧರಾದವರು ತಮ್ಮ ಕೆಲಸ ಮಾಡಿಕೊಳ್ಳಿಕ್ಕೆ ಒದ್ದಾಡುತ್ತಾ ಕದಲಿಕ್ಕೂ ಆಗದೇ ಇದ್ದರೆ ಅವರನ್ನೆಲ್ಲ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಕೇವಲ ಅವನು ಗಡಿಗೆ ಒಡೆದದ್ದು ಹಾಲು ಕುಡಿದದ್ದು ಇದು ಮಾತ್ರ ಗೊತ್ತಾಗಿದೆ ಅಷ್ಟೆ. ಏಕಕಾಲದಲ್ಲೇ ಇಷ್ಟೆಲ್ಲ ಮಾಡುತ್ತಾ, ಇನ್ನೊಂದು ಕಡೆ ಆಕಳಿಗೆ ಸಮಾಧಾನ ಮಾಡುತ್ತಾ ಹುಲ್ಲು ಹಾಕ್ತಾನೆ, ಇನ್ನೊಂದು ಕಡೆ ಒಂದ ಎರಡ ಲಕ್ಷಾಂತರ ಆಕಳು ಆಕಳುಗಳ ಹತ್ರ ಹೋಗ್ತಾನೆ, ಅವಗೆಲ್ಲ ಹುಲ್ಲು ಹಾಕ್ತಾನೆ. ಯಾಕೆ? ಆ ಆಕಳುಗಳೆಲ್ಲ ದೇವತೆಗಳೇ ಬಂದಿದ್ದಾರೆ, ಇವನ ಸ್ಪರ್ಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವ್ರ ಹತ್ರ ಹೋಗ್ತಾನೆ, ನಂತರ ಆ ಕರುಗಳನ್ನೆಲ್ಲ ಧಾರಣ ಮಾಡುತ್ತಾನೆ. ಇದಕ್ಕೆ ಎಷ್ಟು ರೂಪಗಳು ಬೇಕು? ಅನೇಕ ರೂಪಗಳು ತಗೊಂಡು ಏಕಕಾಲದಲ್ಲಿ ಎಲ್ಲ ಕಡೆ ಆಟ ಆಡ್ತಾ ಇದ್ದಾನೆ ಕೃಷ್ಣ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಕಡೆ ಹೋಗ್ಬರೋದವರಿಗೆ ರಾತ್ರಿ ಅಲ್ಲ, 10 ರಾತ್ರಿಗಳು ಸಾಕಾಗಲ್ಲ, ಎಲ್ಲ ಕಡೆ ಹೋಗ್ತಾ ಇದ್ದಾನೆ. ಇದನ್ನು ದೇವತೆಗಳು ಆಕಾಶದಲ್ಲಿ ನಿಂತುಕೊಂಡು ಅನಂತ ರೂಪಗಳಿಂದ ಭಗವಂತ ಆ ಗೋಕುಲದಲ್ಲಿ ಆಟ ಆಡ್ತಾ ಇದ್ದದನ್ನು ನೋಡ್ತಾ ಇದ್ದಾರೆ. ಇದನ್ನು ಲೀಲಾ ಅಂತ ಕರೀತಾ ಇದ್ದಾರೆ. ಅಲ್ಲೂ ಪ್ರಶ್ನೆ, ಇವನಿಗೇನು ಕಡಿಮೆ ಆಗಿತ್ತು? ಮನೆಯಲ್ಲಿ ರಾಶಿ ರಾಶಿ ಹಾಲು ಮೊಸರು ಬೆಣ್ಣೆ ಎಲ್ಲ ಬಿದ್ದಿದೆ. ನಂದಗೋಪನತ್ರೆ 10 ಲಕ್ಷ ಆಕಳು, ಅದಕ್ಕೆ ತಕ್ಕಂತೆ ಕರುಗಳು ಎಲ್ಲ ಇವೆ. ಅಂಥ ಅವನತ್ರ ಎಷ್ಟು ಹಾಲಿರಬೇಕು, ಎಷ್ಟು ಮೊಸರು ಎಲ್ಲ ಇರಬೇಕು, ಅದನ್ನು ನೋಡಿದ್ರೇ ಅವರಿಗೆ ಸಾಕು ಅನಿಸಬೇಕು. ಅಂಥದ್ದು ಕೃಷ್ಣ ತನ್ನ ಮನೆಯಲ್ಲೇ ಅಷ್ಟು ಇಟ್ಟುಕೊಂಡು ಪಕ್ಕದಲ್ಲಿರುವವರ ಮನೆಗೆ ಹೋಗಿ ಅವರು 5 10 ಆಕಳ ಇಟ್ಟುಕೊಂಡಿದ್ರೆ ಅಲ್ಲಿಗೆ ಹೋಗಿ ಕದ್ದು ತಿನ್ನಬೇಕಾದ ಕರ್ಮ ಕೃಷ್ಣನಿಗೆ. ಇನ್ನೊಂದು, ಅದು ಅವರ ರಾಜನಾಗಿರ್ತಕ್ಕಂಥ ನಂದಗೋಪನ ಮಗ ಇವ. ಅವರ ಮನೆಗೆ ಹೋಗಿ ಸುಮ್ಮನೆ ನಿಂತರೆ ಸಾಕು, ಅವರೇ ತಂದು ಕೊಡ್ತಾರಲ್ಲ. ಇವನು ಹೋಗಿ ಕಳ್ಳದನ ಮಾಡಬೇಕಾಗಿಲ್ಲ, ಅವರೇ ತಂದು ಕೊಡ್ತಾರೆ. ಮತ್ತೆ ಯಾಕೆ ಇವ ಕದ್ದ? ಅಲ್ಲಿ ಹೇಳ್ತಾರೆ, ಕದಿಯೋದು ಎಂಬುದು ಯಾರಿಗ ಶಬ್ದ ಅನ್ವಯ ಆಗುತ್ತೆ ಅಂದರೆ, ನಮ್ಮ ಅಧೀನದಲ್ಲಿ ಯಾವುದಿಲ್ಲವೋ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಅದು ಕದ್ದದ್ದು. ಜಗತ್ತೆಲ್ಲ ಇವನದ್ದೇ, ಇವನದ್ದೇ ಇವ ತಗೊಳ್ತಾ ಇದ್ರೆ ಕದ್ದದ್ದು ಹೇಗಾಗುತ್ತೆ? ಆದರೆ ಇವನೇ ಎಲ್ಲರಿಗೆ ಕೊಟ್ಟದ್ದು, ಅವರಿಗೆ ಗೊತ್ತಿಲ್ಲದೆ ತನ್ನ ವಸ್ತು ತಾನು ತಗೊಳ್ಳೋದನ್ನು ಕದ್ದದ್ದು ಅಂತ ಕರೆದ್ರಷ್ಟೆ. ಹಾ, ಅದನ್ನಾದರೂ ಭಗವಂತ ಯಾಕೆ ಮಾಡಿದ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರಾದರೂ ನಮಗೆ ಯಾವುದೇ ಪದಾರ್ಥಗಳನ್ನು ಕೊಟ್ಟರು ಆ ಪದಾರ್ಥಗಳ ಎಷ್ಟು ಪಾಪ ಇರುತ್ತೋ ಅಷ್ಟು ಪಾಪ ನಮ್ಗೆ ಬರುತ್ತೆ. ಅದೇ ನಾವಾಗಿ ಹೋಗಿ ಕೇಳಿದರೆ, ಅವರ ಪದಾರ್ಥವನ್ನು ಕೊಟ್ಟರೆ ಪದಾರ್ಥಕ್ಕೆ 2 ಪಟ್ಟು ಪಾಪ ನಮಗೆ ಬರುತ್ತೆ. ಅದೇ ನಾವು ಆ ಪದಾರ್ಥಗಳನ್ನು ಕೇಳದೆ ತಗೊಂಡ್ಬಿಟ್ರೆ 10 ಪಟ್ಟು ಪಾಪ ನಮಗೆ ಬರುತ್ತೆ. ಕೃಷ್ಣ ನೋಡಿದ, ಅವರಾಗಿ ಈ ಹಾಲು ಮೊಸರು ಬೆಣ್ಣೆ ಇರೋದೇ ಅವ್ರ ಹತ್ರ, ಇದು ಇನ್ಯಾವುದಿಲ್ಲ, ಅದನ್ನೇ ಕೊಡಬೇಕು ಅವರು. ಅದಕ್ಕೆ ನಾನು ಅವ್ರ ಹತ್ರ ಹೋದಾಗ ಅವರಾಗಿ ಕೊಟ್ಟರೆ ಅಷ್ಟೇ ಪಾಪ ಹೋಗುತ್ತೆ, ನಾನಾಗಿ ಕೇಳಿದ್ರೂ 2 ಪಟ್ಟು ಪಾಪ ಹೋಗುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ತೆಗೆದು ಬಿಟ್ರೆ, ಅವರ ತಲೆಯಲ್ಲಿ ಕದ್ದ ಅಂತ ಬಂದರೆ 10 ಪಟ್ಟು ಪಾಪ ನಾನು ತೆಗಿಲಿಕ್ಕಾಗುತ್ತೆ. ಆ ರೀತಿಯಲ್ಲಿ ಎಲ್ಲರ ಪಾಪ ತೆಗೆದು 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 ಅವರ ಹೃದಯದಲ್ಲಿ ತಾನು, ಶುದ್ಧವಾದ ಹೃದಯದಲ್ಲಿ ತಾನು ಪ್ರವೇಶ ಮಾಡಿ ನಿಂತ. ಅದಕ್ಕೆ ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ಎಂಥ ಪರಿ ಕೃಷ್ಣ ಭಕ್ತರಾದರು ಅಂದರೆ, ಉದ್ಧವನಂತ ಮಹಾನುಭಾವ ಹೇಳ್ತಾನೆ ಕೃಷ್ಣನತ್ರ, ಹೇ ಕೃಷ್ಣ, ನನಗಿನ್ನೊಂದು ಜನ್ಮ ಇದ್ದರೆ ಆ ಗೋಪಿಕಾಸ್ತ್ರೀಯರು ಓಡಾಡುವಂಥ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ, ಅವರ ಪಾದ ಧೂಳಿ ನನಗೆ ತಲೆ ಬೀಳುತ್ತೆ. ಎಲ್ಲ ಋಷಿಮುನಿಗಳು ಆಶ್ಚರ್ಯ ಪಡ್ತಾರೆ ಅವರನ್ನು ನೋಡಿ, ಶುಕಾಚಾರ್ಯರೇ ಆಶ್ಚರ್ಯ ಪಡ್ತಾರೆ. ಎಂಥ ಋಷಿಗಳಿಗೆ ವೇದಾದಿಗಳ ಅಧ್ಯಯನ ಮಾಡಿಕೊಂಡು ಕಾಡಲ್ಲಿ ಗಾಳಿ ನೀರು ಇಲ್ಲದೆ ತಪಸ್ಸು ಮಾಡ್ತಾ ಇರತಕ್ಕಂಥ ಋಷಿಮುನಿಗಳಿಗೂ ಇಷ್ಟು ಏಕಾಗ್ರತೆ ದೇವರ ಮೇಲೆ ಬರಲ್ಲ, ಅಂಥ ಏಕಾಗ್ರತೆ ಹಳ್ಳಿಯಲ್ಲಿರತಕ್ಕಂಥ ಇವರಿಗೆ ಬಂದಿದೆ. ಇವರಿಗೆ ಯಾವ ಅಧ್ಯಯನ ಇಲ್ಲ, ಉಪನಯನ ಸಂಸ್ಕಾರವಿಲ್ಲ, ಯಾವ ಏನೂ ಇಲ್ಲ. ಅಂಥದ್ದು ದೇವರ ಮೇಲೆ ಅದೆಂಥ ಪ್ರಚಂಡವಾಗಿರತಕ್ಕಂಥ ಭಕ್ತಿ ಮಾಡ್ತಾ ಇದ್ದಾರೆ. ಮನಸ್ಸು ಏಕಾಗ್ರವಾಗಿ ನಾಟಿದೆ ದೇವರಲ್ಲಿ. ಎಂಥ ಭಾಗ್ಯಶಾಲಿಗಳು ಅಂತ ಸ್ತೋತ್ರ ಮಾಡುತ್ತಾರೆ. ಇಷ್ಟಕ್ಕೆ ಕಾರಣ ಯಾವುದು ಅಂದರೆ, ಇವರು ಏನು ಪದಾರ್ಥಗಳಿವೆ ಅವೆಲ್ಲವನ್ನ ತೆಗೆದುಕೊಂಡು ಕೃಷ್ಣ ಅಂದರೆ ಕದ್ದಂತೆ ಮಾಡಿ ಅವರ ಹೃದಯದಲ್ಲಿ ತಾನೇ ಪ್ರವೇಶ ಮಾಡಿದ್ದು. ಈಗ ನಾವು ದೇವರನ್ನು ನಮ್ಮ ಮನಸ್ಸಲ್ಲಿ ಸೆಳೆಯಲಿಕ್ಕೆ ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಏನೂ ಆಗ್ತಾ ಇಲ್ಲ. ದೇವರೇ ನಮ್ಮ ಮನಸ್ಸಲ್ಲಿ ಪ್ರವೇಶ ಮಾಡಿಬಿಟ್ರೆ ಅದು ಬೇರೇನೇ ಆಗಿಬಿಡುತ್ತೆ. ಅಂಥ ರೀತಿಯಲ್ಲಿ ಇವರ ಹೃದಯದಲ್ಲಿ ದೇವರು ಪ್ರವೇಶ ಮಾಡಿದ್ದಾನೆ. ಇನ್ನು ಅನೇಕ ಲೀಲೆಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈ ಒಂದು ದಶಮಸ್ಕಂದ ಪ್ರವಚನದಲ್ಲಿ ಕೃಷ್ಣನ ಲೀಲೆಗಳನ್ನೇ ಹೇಳೋದೇ ಗುರಿಯಾಗಿಟ್ಟುಕೊಂಡಿದೆ. ಇನ್ನ ವಿಸ್ತಾರವಾಗಿರ್ತಕ್ಕಂತಹ ಲೀಲೆಗಳಿವೆ. ಕೇವಲ ಕೃಷ್ಣ ಗಡಿಗೆ ಒಡೆದು ಹಾಲು ಕುಡಿದು ಇದು ಮಾಡಿದ ಮಾತ್ರ ಅಲ್ಲ, ಆ ಗೋವುಗಳನ್ನು ಕಾಯುವಾಗ ಅದೆಂಥ ವಿಶೇಷವಾದ ಆಚರ್ಯಗಳನ್ನು ಮಾಡುತ್ತಾ ಇದ್ದ, ಎಲ್ಲವನ್ನ ನೋಡೋಣ. ನಾಳೆ ಪುನಃ 10 ಗಂಟೆಗೆ ಸೇರೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.